ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சுதம் சாபான் மணிக்ரீவ விமோசனம் ஸ்வநாம க்ரஹணாதேவ நிரஸ்த க்ரஹ விக்ரஹம் விருந்தாவன கதம் வந்தே பிரம்ம ருத்ரேந்திர வந்திதம் ஸ்வாந்த ஸ்தானந்த ஷய்யாய பூர்ண ஜான ரசார்ணசே உத்துங்க வாக்தரங்காய மத்வதுக்தார்த்தயே நம. குருமகில குணஜம் சத்குணைகாதிவாசம் சமதம பரிநிஷ்டம் தத்வநிஷ்டம் வரிஷ்டம் சகலசுதனசிஷ்டம் நித்ய நிர்பூத கஷ்டம் ஹயமுகபதநிஷ்டம் மாம் பஜந்து பிரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராட்சிதானந்த லீலா கோபால பாலிதான் வித்யா பயோநிதீன் வந்தே பிரம்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா பாதசாரிணஹ இஷ்டதான் கஷ்டஹத்ருன்னஹ வித்யாமான்யான் முனீன் நம. வாதிராஜ பதத்வந்த்வா வாரிஜாசக்த மானசாம் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணு தீர்த்த பிரசாதத சர்வே காமாபவந்தேவ சவதோ பிம்ப சந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் ஸ்வாம் ரகுப்ரேம தீர்த்தம் வந்தேக்யவேஷ்டதம். அஜ்ஞானதிமிரச்சேதம் புத்தி சம்பத்ப்ரதாயகம் விஜ்ஞான விமலம் சாந்தம் விஜயாக்ய குரும் பஜே. ஸ்ரீ குருப்யோ நம. ஹரி ஓம். வியாசராஜர ಆರಾಧನಾ ಸಂದರ್ಭವಾಗಿ ವ್ಯಾಸರಾಜರು ಮಾಡಿರುವಂಥ ಗ್ರಂಥಗಳ ಪರಿಚಯ, ವ್ಯಾಸರಾಜರು ಬರೆದಂಥ ಅಪರೂಪದ ಕೃತಿಗಳ ಪರಿಚಯ, ಅದು ಜಗತ್ತಿಗೆ ಮಾಡಿಕೊಡಬೇಕೆಂಬ ಹಂಬಲ, ಅದರಿಂದ ಕೂಡಿದವರು ನಮ್ಮ ನಾಗು ಶ್ರೀನಿವಾಸಾಚಾರ್ಯರು, ಶ್ರೀನಿವಾಸ ರಾಯರು ಅಲ್ವಾ? ಆಚಾರ ಆಗಿಲ್ಲ ಅವರು. ಈ ಅಂತರ್ಜಾಲ ಮಾಧ್ಯಮ ಇಂಟರ್ನೆಟ್ಟಿನ ಮೂಲಕ ಇಡೀ ಜಗತ್ತಿಗೆ ತಾವೊಂದು ವಿಶೇಷವಾಗಿರತಕ್ಕಂಥ ಉಪಕಾರವನ್ನು ಮಾಡುತ್ತಾ ಇದ್ದಾರೆ. ಅವರಿರುವುದು ಫಾರಿನ್ನಲ್ಲಿ, ಅಲ್ಲಿಂದ ಇಲ್ಲಿಗೆ ಬರುತ್ತಾರೆ. ಇಲ್ಲಿಗೆ ಬಂದು ಇಲ್ಲಿರುವಂತಹ ವಿವಿಧ ಪಂಡಿತರನ್ನೆಲ್ಲ ಸಂಗ್ರಹ ಮಾಡಿ ವ್ಯಾಸರಾಜರ ಬಗ್ಗೆ ವಿಶೇಷವಾಗಿ ಬೆಳಕು ಚೆಲ್ಲುವ ಪ್ರಯತ್ನ ಅವರು ಮಾಡುತ್ತಾ ಇದ್ದಾರೆ. ಸಾಮಾನ್ಯ ಅಂತ ಆಲೋಚನೆ ಬರಲ್ಲ ನಮಗೆ. ಯಾವುದೇ ಒಬ್ಬ ಯುತಿಗಳ ಬಗ್ಗೆ ಪ್ರತ್ಯೇಕವಾಗಿ ನಾವು ಹೃದಯದಲ್ಲಿ ಮನಸ್ಸಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಅವರ ಗ್ರಂಥಗಳು ಹೊರತರುವಂತಹ ಕಾರ್ಯ ಮಾಡೋಣ ಅಂತ ಹೆಣಗುವುದು ಬಹಳ ಅಪರೂಪ. ಅಂದ್ರೆ ಅವರ ಅನುಗ್ರಹ ಇದ್ರೆ ಹೊರತಾಗಲ್ಲ, ಸತ್ಯವಾದ ವಿಚಾರ. ಅಂದ್ರೆ ವ್ಯಾಸರಾಜರ ಕೃಪೆಯಿಂದ ಅವರು ವ್ಯಾಸರಾಜರ ಅವರು ಬರೆದಂತಹ ಗ್ರಂಥಗಳ ಕೃತಿಗಳ ಮೇಲೆ ಬೆಳಕು ಚೆಲ್ಲೋಣ. ವ್ಯಾಸರಾಜರು ಜಗತ್ತಿಗೆ ತೋರಿದ ಜ್ಞಾನ ಏನಿದೆ ಆ ಜ್ಞಾನವನ್ನ ಜಗತ್ತು ಪಡೆಯಲಿ ಅಂತ ಆಸೆಯಿಂದ ಮಾಡುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾಳದ್ದು ಬರತಕ್ಕಂಥ ವ್ಯಾಸರಾಜರ ಆರಾಧನಾ ಸಂದರ್ಭದಲ್ಲಿ ವ್ಯಾಸರಾಜರು ಬರೆದ ವಾಯುಗದ್ಯ ಬಹಳ ಕಠಿಣವಾಗಿರತಕ್ಕಂಥ ಪದಜಾಲ. ವ್ಯಾಸರಾಜರು ಅಂದರೂನೇ ಹೆದರಾಗಿ, ಯಾವುದು ತರ್ಕತಾಂಡವ ಚಂದ್ರಿಕಾ ನ್ಯಾಯಾಮೃತ ಗ್ರಂಥಗಳ ನೆನಪಾದರೇನೆ ಹಾ ಚೂರು ದೂರ ಸರಿದು ಬಿಡುತ್ತಾರೆ. ಮಾಮೂಲಾಗಿದ್ದವರು, ಸ್ವಲ್ಪ ಆಳವಾಗಿರತಕ್ಕಂಥ ಪರಿಶ್ರಮ ಇದ್ದವರು ಮಾತ್ರ ಗ್ರಂಥಗಳಿಗೆ ನೋಡಲಿಕ್ಕೆ ಸ್ವಲ್ಪ ಸಾಹಸ ಮಾಡುತ್ತಾರೆ. ಅಂಥ ಅದ್ಭುತವಾದ ಗ್ರಂಥಗಳು ಬರೆದು ಭಗವಂತನ ದರ್ಶನ ಮಾಡಿ ಭಗವಂತನ ಪ್ರೀತ್ಯರ್ಥವಾಗಿಯೇ ಜೀವನವನ್ನು ಕಳೆದಂಥ ಮಹಾನುಭಾವರು ವ್ಯಾಸರಾಜ ಗುರು ಸಾರ್ವಭೌಮರು. ಅವರು ಬರೆದಿರತಕ್ಕಂಥ ವಾಯುಗದ್ಯ ನನಗೆ ಕೊಟ್ಟಂಥ ವಿಷಯ. ಯಥಾಶಕ್ತಿ ಯಥಾಮತಿ ಅದರ ನಿರೂಪಣೆ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೇನೆ. ಭಾರತೀ ರಮಣಂ ವಾಯುಂ ಕಾರಣಂ ಸರ್ವಸಂಪದಾಂ ತಾರಕಂ ಭವ ಪಾಠೋಧೇಹೇ ನಾರಾಯಣ ಪರಂ ನಮಃ. ಇಲ್ಲಿ ಹೇಳುತ್ತಾ ಇದ್ದಾರೆ ಭಾರತೀ ರಮಣ, ಭಾರತೀ ದೇವಿಯ ಪತಿಯಾಗಿರತಕ್ಕಂಥ ವಾಯುದೇವರನ್ನ ನಮಸ್ಕಾರ ಮಾಡುತ್ತಾ ಇದ್ದೇನೆ. ಇವರೆಂಥವರು ಸರ್ವ ಸಂಪದಾಂ ಕಾರಣ, ಎಲ್ಲಾ ಸಂಪತ್ತು ನಮಗೆ ಬರಲಿಕ್ಕೆ ಕಾರಣ ಯಾರು ಅಂದ್ರೆ ವಾಯುದೇವರೇ. ಅಂದರೆ ಸರ್ವಸಂಪದಾಂ ಅಂತ ಹೇಳಿದಾಗ ಆ ಎಲ್ಲ ಅಂಬೋದ್ರಲ್ಲಿ ಮೋಕ್ಷವೂ ಸೇರಿತಾ ಅಂದ್ರೆ ಹಾ ಅಂತಾರೆ. ವಾಯುಸ್ಥ ತದನುಜ್ಞಯ ಅಂತ, ವಾಯುದೇವರು ಭಗವಂತನ ಆಜ್ಞೆಯಿಂದ ಮೋಕ್ಷವನ್ನು ಕೊಡತಕ್ಕಂಥ ಸಮರ್ಥರಾಗಿದ್ದಾರೆ ಅಂತ. ಆ ಒಂದು ಸೊಬಗಿನಿಂದ ಸರ್ವಸಂಪದ ಅನ್ನುವಂಥ ಶಬ್ದವನ್ನು ಹಾಕ್ತಾ ಇದ್ದಾರೆ. ನಂತರ ತಾರಕಂ ಭವಪಾಥೋಧೇ ಅಂದರೆ ಈ ಭವ ಸಮುದ್ರಕ್ಕೆ ವಿಶೇಷವಾಗಿರತಕ್ಕಂಥ ತಾರಕಂ, ಭವ ಸಮುದ್ರವನ್ನು ದಾಟಿಸ್ತಕ್ಕಂಥ ನಾರಾಯಣ ಪರಂ ನಮಃ. ನಮ್ಮನ್ನ ವಾಯುದೇವರು ಸಂಸಾರ ಸಮುದ್ರದಿಂದ ದಾಟಿಸ್ತಾರೆ ಅಂತ ಹೇಳಿದರೆ ಅದು ಹೇಗೆ ದಾಟಿಸ್ತಾರವರು ಅಂದರೆ ನಾರಾಯಣ ಪರರಾಗಿದ್ದಾರವರು, ಸ್ವಯಂ ನಾರಾಯಣ ಚಿಂತಕರು. ನಾರಾಯಣನ ಚಿಂತನೆ ಯಾರಿಗಿರುತ್ತೆ ಅವರಿಗೆ ವಿಶೇಷವಾಗಿರತಕ್ಕಂಥ ಸಂಸಾರ ಸಾಗರ ಚಿಕ್ಕ ಗೋಪಾದದಷ್ಟು, ಗೋಪಾದದ ಅಂದ್ರೆ ಆಕಳ ಹೆಜ್ಜೆಯ ಗುರುತಿನ ನೀರು, ಆ ಜಾಗದಲ್ಲಿರುವ ನೀರೆಷ್ಟಿರುತ್ತೆ ಅಂಥದ್ದಾಗಿಬಿಡುತ್ತೆ ಎಲ್ಲರಿಗೂ ಕೂಡ. ಅಂಥ ವಾಯುದೇವರಿಗೆ ನಮಸ್ಕಾರ ಮಾಡುತ್ತಾ ಇದ್ದೇನೆ ಅಂತ ಶುರು ಮಾಡುತ್ತಾರೆ. ಶ್ರೀಮತೆ ಶ್ರೀಮತೆ ಅಂದ್ರೆ ಶುರು ಮಾಡುತ್ತಾ ಇದೆ. ಶ್ರೀ ಅಂದ್ರೆ ಕಾಂತಿ, ಶ್ರೀ ಅಂದ್ರೆ ಜ್ಞಾನ, ಶ್ರೀ ಅಂದ್ರೆ ಬಲ, ಶ್ರೀ ಅಂದ್ರೆ ಸಂಪತ್ತು, ಶ್ರೀ ಅಂದ್ರೆ ಇಂದ್ರಿಯಗಳು. ಉಪನಿಷತ್ತು ಹೇಳೋದು ಶ್ರೀ ಅಂದ್ರೆ ಇಂದ್ರಿಯಗಳು ಎಲ್ಲವೂ ಕೂಡ ಚೆನ್ನಾಗಿ ಅವುಗಳ ವಶ ಮಾಡಿಕೊಂಡವರು ಭಗವಂತನ ಶ್ರೀ ಶಬ್ದ ವಾಚ್ಯನಾದ ಭಗವಂತನ ಉಪಾಸನೆಯಿಂದ ಇವೆಲ್ಲವನ್ನೂ ಪಡೆದಂಥವರು. ಅದಕ್ಕೆ ಶ್ರೀಮತೆ ಧರ್ಮ ವೈರಾಗ್ಯ ಐಶ್ವರ್ಯಾದಿ ಗುಣವತೆ ಗುಣಪತೆ ಗುಣವತೆ ಅಂತ ಎರಡೂ ಕೂಡ ಹೇಳ್ತಾ ಇದ್ದಾರೆ. ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ನೋಡಿ, ನಮಗೇನು ಬೇಕಾದರೂ ಕೂಡ ಧರ್ಮ ಬೇಕು, ಧರ್ಮದ ಜೊತೆಗೆ ಆಳವಾದ ಜ್ಞಾನವೂ ಬೇಕು. ಧರ್ಮ ಜ್ಞಾನಗಳು ಎರಡಿದ್ರೂ ಕೂಡ ವೈರಾಗ್ಯ ಇಲ್ಲದಿದ್ರೆ ಶೋಭೆ ಇಲ್ಲ, ವೈರಾಗ್ಯ ಬೇಕು. ಧರ್ಮ ಜ್ಞಾನ ವೈರಾಗ್ಯ ಎಲ್ಲ ಇದ್ರೂ ಕೂಡ ಅನುಷ್ಠಾನಕ್ಕೆ ಬೇಕಾದ ಸಂಪತ್ತು ಬೇಕು, ಐಶ್ವರ್ಯ ಬೇಕು. ಆದ್ದರಿಂದ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಮೊದಲಾದಂಥ ನಾನಾ ಗುಣಗಳಿಂದ ಕೂಡಿರತಕ್ಕಂಥವು, ಅಥವಾ ಗಣಪತೆ ಗುಣಪತೆ ಗುಣವತೆ ಎಲ್ಲ ಪಾಠಗಳು ಕೊಡ್ತಾ ಇದ್ದಾರೆ ಆ ರೀತಿಯಲ್ಲಿ. ಅಂದರೆ ಬಿಂಬರಿನಿಪರು ಸ್ವೋತ್ತಮರು, ಪ್ರತಿಬಿಂಬರಿನಿಪರು ಸ್ವಾವರರು. ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯಂದು ಅಂತ ಹೇಳಿದಂತೆ ನಮ್ಮ ಪ್ರಧಾನ ಬಿಂಬ ಶ್ರೀಹರಿ, ಅವರ ನಂತರ ಸಾಕ್ಷಾತ್ ನಮಗೆ ಬಿಂಬ ಯಾರು ಅಂದರೆ ಲಕ್ಷ್ಮೀದೇವಿ, ತದನಂತರ ವಾಯುದೇವರು ನಮಗೆ ಬಿಂಬ ಆಗಿದ್ದಾರೆ. ಅಂದರೆ ನಮ್ಮ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಕಾಣುತ್ತಾ ಇರುವಾಗ ಆ ಪ್ರತಿಬಿಂಬದ ಕೊರಳಲ್ಲಿ ಹಾರ ಬೀಳಬೇಕಾದರೆ ನಾವು ಕನ್ನಡಿಗೆ ಹಾಕಿದ್ರೆ ಸರಿ ಹೋಗಲ್ಲ, ನಮಗೆ ಹಾಕೊಂಡ್ರೆ ಕನ್ನಡಿಯಲ್ಲಿ ಪ್ರತಿಬಿಂಬಕ್ಕೆ ಬರುತ್ತೆ. ಹಾಗೆ ನಮಗೆ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಇವೆಲ್ಲ ನಮ್ಮಲ್ಲಿ ಬರಬೇಕಾದರೆ ನಮ್ಮ ಬಿಂಬಸ್ಥಾನೀಯರು ಸಾಕ್ಷಾತ್ ಭಗವಂತನ ಪ್ರತಿಮಾಸ್ಥಾನೀಯರಾದ ವಾಯುದೇವರಲ್ಲಿ ಇದನ್ನು ಚಿಂತನೆ ಮಾಡಿದರೆ, ಅವರು ಇಂಥ ಒಳ್ಳೆ ಒಳ್ಳೆ ಗುಣವಂತರು ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ಅಂಥ ಗುಣಗಳು ಮೂಡತಾ ಬರುತ್ತೆ. ಇನ್ನ ಮುಂದೆ ಹೇಳುತ್ತಾರೆ, ಶಿವ ಶೇಷ ಖಗ ಈಶ ಮುಖ ಅಮರ ಸಮಾರಾಧಿತ ಚರಣ ಸರೋರುಹಾಯ. ರುದ್ರ ಶೇಷ ಖಗೇಶ, ಖಗೇಶ ಅಂದ್ರೆ ಗರುಡ ದೇವರು, ಖಗ ಅಂದ್ರೆ ಗರುಡ ದೇವರು ಇಲ್ಲ, ಖಗ ಅಂದ್ರೆ ಖ ಅಂದ್ರೆ ಆಕಾಶ, ಖೆ ಗಚ್ಚತಿ ಆಕಾಶದಲ್ಲಿ ಓಡಾಡುತ್ತೆ ಅದರಿಂದ ಖಗ, ಖಗ ಅಂದ್ರೆ ಪಕ್ಷಿ ಅವುಗಳಿಗೆ ಈಶ ಯಾರು ಪಕ್ಷಿರಾಟ್ ಅಂತ ಹೇಳುತ್ತಾರೆ ಖಗೇಶ. ಅವರೇ ಮೊದಲಾದ ಅಮರ ಸಮಾರಾಧಿತ ಚರಣ ಸರೋರುಹಾಯ ಅಂತ ಎಲ್ಲಾ ದೇವತೆಗಳು ಕೂಡ ಸಮಾರಾಧನೆ ಮಾಡಿದರಂತೆ, ಅವರ ಪಾದಗಳನ್ನು ಆರಾಧನೆ ಮಾಡಲಿಲ್ಲ, ಸಮ್ಯಕ್ ಆರಾಧನೆ. ಎಂಥದ್ದು ಅಂದರೆ ನಾನು ಮೊದಲು ನೀನು ಮೊದಲು ಅಂತ ಎಲ್ಲ ದೇವತೆಗಳು ಬಂದು ಅವರ ಪಾದ ಪೀಠಕ್ಕೆ ತಮ್ಮ ಒಳ್ಳೆ ಒಳ್ಳೆ ರತ್ನಗಳಿಂದ ವಜ್ರಗಳಿಂದ ಕೆತ್ತಿದ ಆ ಕಿರೀಟಗಳನ್ನು ಘಟ್ಟಿಸಿದಾಗ ಆ ಪುಡಿ ಪೂರ್ಣವಾಗಿ ಆಕಾಶವೆಲ್ಲ ತುಂಬಿ ಹೋಯಿತು ಅಂತ ಹೇಳುತ್ತಾರೆ. ಅಂಥ ಪಾದಪದ್ಮ ಇವರದ್ದು. ರಿಪುದುಸ್ಸಹಾಯ ಹೇಳ್ತಾರೆ, ರಿಪುಗಳಿಗೆ ಅಂದ್ರೆ ಶತ್ರುಗಳಿಗೆ ಇವರು ಸಹಿಸಲಿಕ್ಕೆ ಸಾಧ್ಯವಿಲ್ಲದವರು. ಯಾರು? ವಾಯುದೇವರು. ಅದಕ್ಕೆ ಹೇಳುತ್ತಾರೆ ವಾಯುದೇವರನ್ನ ನಾವು ಏನಂತ ಉಪಾಸನೆ ಮಾಡಬೇಕು ಅಂದ್ರೆ ಆಕಾಣಾಶ್ಮ ಸಮ ಉಪನಿಷತ್ತೇ ಹೇಳುತ್ತಾ ಇದೆ. ವಾಯುದೇವರ ಮೇಲೆ ಎಲ್ಲಾ ದೇವತೆಗಳು ಭಗವಂತನ ಪೂಜಾ ಮಾಡಲಿಕ್ಕೆ ಪ್ರತಿಮೆಗಳಲ್ಲಿ, ಆಯಾ ದೇವತಾ ಪ್ರತಿಮೆಗಳಲ್ಲಿ ಭಗವಂತನ ಪೂಜಾ ಮಾಡಿದರು. ಮಾಡಿದರೆ ದೈತ್ಯರು ಆ ಪ್ರತಿಮೆಗಳನ್ನ ಕಲುಷಿತಗೊಳಿಸಿದರು. ಆ ಕಲುಷಿತಗೊಳಿಸಿದಾಗ ವಾಯುದೇವರ ಪ್ರತಿಮೆಯಲ್ಲಿ ಭಗವಂತನ ಪೂಜಾ ಮಾಡಲಿಕ್ಕೆ ತೊಡಗಿದಾಗ ಅವರು ದೈತ್ಯರೆಲ್ಲ ಮಾಡಿದ ಪ್ರಯತ್ನ ಆ ಪೂಜೆಯನ್ನು ವ್ಯರ್ಥ ಮಾಡಲಿಕ್ಕೆ, ವಾಯುದೇವರ ಆ ಪ್ರತಿಮೆಯನ್ನ ಕಲುಷಗೊಳಿಸಲಿಕ್ಕೆ ಮಾಡಿದ ಪ್ರಯತ್ನವೆಲ್ಲ ಏನಾಯಿತು ಅಂದ್ರೆ ಮಣ್ಣಿನ ಹೆಂಟೆಗಳಿಂದ ಬಂಡೆಯನ್ನ, ದೊಡ್ಡ ಕಲ್ಲು ಬಂಡೆಯನ್ನ ಹಾಕಿ ಹೊಡೆದರೆ ಆ ಮಣ್ಣಿನ ಹೆಂಟೆ ಹೇಗೆ ಪುಡಿ ಪುಡಿ ಆಗಬೇಕೋ ಹಾಗೆ ದೈತ್ಯರು ಮಾಡಿದ ಸರ್ವ ಪ್ರಯತ್ನಗಳು ಧ್ವಂಸ ಆಗಿಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಅಂಥ ಅದ್ಭುತವಾದ ವಾಯುದೇವರ ಚಿಂತನೆ. ವಾಯುದೇವರ ಮೇಲೆ ದೈತ್ಯರು ಮಾಡುವ ಪ್ರಯತ್ನ ಧ್ವಂಸ ಆಗುವುದು ಮಾತ್ರ ಅಲ್ಲ, ವಾಯುದೇವರನ್ನ ಆಕಾಣಾಶ್ಮ ಸಮಾಂತ ಚಿಂತನೆ ಮಾಡತಕ್ಕಂಥ ಭಕ್ತರ ಮೇಲೂ ದೈತ್ಯರು ಮಾಡುವಂತಹ ಏನು ವಿಶೇಷ ಪ್ರಯತ್ನಗಳು ಧ್ವಂಸ ಆಗಿಬಿಡುತ್ತೆ. ಇನ್ನ ಮುಂದೆ ಹೇಳುತ್ತಾರೆ, ಪಂಚ ಬಾಣ ತುಣೀರ ನಿಭ ಜಂಘಾಯ. ಜಂಘ ಅಂತ ಹೇಳ್ತಾರೆ ಅಂದರೆ ಈ ಕಣಕಾಲು, ಕಣಕಾಲಿನ ಪಾಂತ ಹೇಗಿದೆ ಅವರದ್ದು? ಜಾನು ಜಂಘ, ಜಾನು ಅಂದ್ರೆ ಮಂಡೆ ಪ್ರಾಂತ, ಜಂಘ ಅಂದ್ರೆ ಕಣಕಾಲು. ಈ ಜಂಘ ಹೇಗಿದೆ ಅಂದ್ರೆ ಪಂಚ ಬಾಣ ತುಣೀರ ನಿಭ. ಪಂಚಬಾಣ ಅಂದ್ರೆ ಮನ್ಮಥ, ಮನ್ಮಥನ ತುಣೀರ. ಮನ್ಮಥನ ತುಣೀರ ಅಂದ್ರೆ ಈ ಬಾಣಗಳಿಡುವಂತ ಒಂದು ಏನು ಬತ್ತಳಿಕೆ. ಆ ಬತ್ತಳಿಕೆ ಹೇಗಿರುತ್ತೆ ಅಂತ ಹೇಳಿದರೆ ಮೇಲೆ ದೊಡ್ಡದಾಗಿ ಗುಂಡಾಗಿದ್ದು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಇದು ಎಲ್ಲರ ಬತ್ತಳಿಕೆ ಇರುತ್ತೆ. ಮತ್ತೆ ಅದರಲ್ಲಿ ಪಂಚಬಾಣನ ತುಣೀರ ಏನು ವಿಶೇಷ ಅಂತ ಹೇಳಿದರೆ ಅದು ಪುಷ್ಪಗಳಿಂದ ತಯಾರಾದದ್ದು. ಪುಷ್ಪಗಳಿಂದ ತಯಾರಾದ ತುಣೀರ ಆತ ಪುಷ್ಪಶರ. ಪುಷ್ಪಶರ ಅಂದರೆ ಪುಷ್ಪವನ್ನೇ ಶರದಲ್ಲಿಟ್ಟು ಪ್ರಯೋಗ ಮಾಡುವ. ಪುಷ್ಪ ಅಂದ್ರೆ ತುಂಬಾ ಅರ್ಥಗಳು ಕೂತಿವೆ. ಇಡೀ ಮನಸ್ಸನ್ನೇ ಕದಲಿ ಹಾಕ್ಬಿಡುತ್ತಾ ಬಾಣ. ಯಾರು? ಮನ್ಮಥನದ್ದು. ಅಂಥ ಮನ್ಮಥನ ಬಾಣಗಳು ಒಂದಲ್ಲ, ಒಂದು ಮನ್ಮಥನ ಬಾಣವೇ ಇಡೀ ಮನುಷ್ಯರ ಮನಸ್ಸನ್ನ ಕದಡಿ ಹಾಕಿದರೆ ಆ ಇಡೀ ಬಾಣಗಳ ಗುಂಪನ್ನೇ ಹಿಡ್ಕೊಂಡ ತುಣೀರ ಹೇಗಿದೆ ಅಂದ್ರೆ ಆ ತುಣೀರ ನೋಡಿದರೆ ಸಾಕಂತ ನೋಡ್ತಾ ಇರಬೇಕು. ಯಾರು? ಮನ್ಮಥನ ಆ ಬಾಣಗಳಿರುವ ಬತ್ತಳಿಕೆ ಅಷ್ಟು ಸುಂದರ ಅಂದ್ರು. ವಾಯುದೇವರ ಆ ಕಣಕಾಲು ಹೇಗಿರುತ್ತೆ ಅಂದ್ರೆ ನೋಡುವವರಿಗೆ ಹಾಗೆ ಸ್ಟನ್ ಆಗಿರ್ಬೇಕಂತೆ. ಅಷ್ಟು ಚೆನ್ನಾಗಿರಬೇಕು, ಅದ್ಭುತವಾಗಿರಬೇಕು, ಎಲ್ಲರ ಮನಸ್ಸನ್ನ ಕದಡಿ ಹಾಕಬೇಕು. ಹೇಗೆ ಕದಡಿ ಹಾಕುವುದು? ವ್ಯಾಸರಾಜರ ಆ ಚಿಂತನಾ ಕ್ರಮ ಬಹಳ ಅಪರೂಪ, ಅಪಾರ. ಮನ್ಮಥನ ಬಾಣ, ಮನ್ಮಥನ ತುಣೀರ ಎಲ್ಲರ ಮನಸ್ಸನ್ನ ಕಾಮದ ಕಡೆ ಕೆರಳಿದರೆ, ವಾಯುದೇವರ ಜಂಘ ಅದು ಸುಂದರ ಎಂಥದ್ದು ಅಂತ ಹೇಳಿದರೆ ವಿಶೇಷವಾಗಿ ಭಗವಂತನ ಕಡೆ ಸೆಳೆಯುವಂಥದ್ದು. ಇಲ್ಲಿ ನೋಡಿ, ಕಾಮನಿಂದ ಎರಡು ಕಾಮನೆ ನಮ್ಮಲ್ಲಿ ಬರೋದು, ದುಷ್ಟಕಾಮನೆ ಸತ್ ಕಾಮನೆ, ಒಳ್ಳೆ ಕಾಮನೆ ದುಷ್ಟಕಾಮನೆ ಅಂತ. ಆ ದುಷ್ಟಕಾಮನೆಗೆ ನಿಯಾಮಕ ಕಾಲನೇನಿ, ಸತ್ಕಾಮನೆಗೆ ನಿಯಾಮಕರು ಮನ್ಮಥ. ಆದರೆ ಸತ್ಕಾಮನೆ ಆದರೂ ಕೂಡ ಆ ಕಾಮನೆ ಬರುವಾಗ ಭಗವಂತನಿಂದ ಬೇರಾಗುತ್ತೆ ಮನಸ್ಸು. ಇದು ಕಾಮನ ಬರುವ ಕಾಲಕ್ಕೆ ಸಹಜವಾದ ಪ್ರವೃತ್ತಿ. ಆದರೆ ವಾಯುದೇವರ ಆ ಒಂದು ಜಂಘ ಹೇಗಿದೆ ಅಂದರೆ ಹೇಳುತ್ತಾರೆ, ದೇವರಿಂದ ದೂರ ಮಾಡುವ ಸರ್ವವನ್ನ ಹೊಡೆದು ನಮ್ಮ ಮನಸ್ಸು ದೇವರಲ್ಲೇ ಇರುವಂತೆ ಮಾಡುತ್ತೆ. ಇಂಥ ಜಂಘ ಇವರದ್ದು. ಜಂಘ ಯಾಕೆ ಅಂದ್ರೆ ಅದು ಪಾದ ಪ್ರಾಣದೇವರ ಪ್ರತಿಷ್ಠಾ ಒಂದಲ್ಲ ಎರಡಲ್ಲ, 732 ಪ್ರಾಣದೇವರ ಪ್ರತಿಷ್ಠಾ ಮಾಡಿದ್ದಾರೆ. ಒಂದೊಂದು ಕಡೆ ಪ್ರಾಣದೇವರು ನೋಡಿ, ಅದು ಕಲ್ಲಿಂದ ಕೆತ್ತಿ ಮಾಡಿದ ಪ್ರಾಣದೇವರಲ್ಲ, ಬೇಕಾದರೆ ಒಂದು ಸಲ ಪೆನುಗೊಂಡ ಇದೆ. ವೇದವ್ಯಾಸ ತೀರ್ಥರ ವೃಂದಾವನ ಗೊತ್ತಾ, ಅನಂತಪುರದ ಹತ್ರ ಪೆನುಗೊಂಡಕ್ಕೆ ಹೋದರೆ ಆ ಒಂದು ಊರಿನಲ್ಲೇ ಅರ್ಧ ಇದೆ. 362 ಪ್ರತಿಮೆಗಳು ಆ ಒಂದು ಊರಲ್ಲೇ, ಗುಡ್ಡದಲ್ಲಿ ಎಲ್ಲಿ ನೋಡಿದರೂ ಪ್ರಾಣದೇವರೇ. ಅಲ್ಲಿ ಊರ ಬಾಗಲು ಪ್ರಾಣದೇವರಿದ್ದಾರೆ, ಇಷ್ಟತ್ರ ಪ್ರಾಣದೇವರು. ಆ ವಾಯುದೇವರ ತಲೆ ಮೇಲೆ ಇಷ್ಟು ದಪ್ಪ ಮಳೆ ಇದೆ, ಹೊಡೆದಿದ್ದಾರೆ. ಇವಾಗೂ ನೋಡಬಹುದು ನೀವು, ಚೆನ್ನಾಗಿದೆ, ಅಷ್ಟಪುಷ್ಟವಾಗಿದ್ದಾರೆ ಪ್ರಾಣದೇವರು. ನೋಡಿದ್ಕೊಳ್ಳಿ ಖುಷಿಯಾಗ್ಬಿಡುತ್ತೆ. ಏನು ವ್ಯಾಸರಾಯರು ವರ್ಣನೆ ಮಾಡ್ತಾರಲ್ಲ, ಆ ಕಣಕಾಲು ಆ ಚೆನ್ನಾಗಿ ಆ ಕರ್ವ್ ಏನು ತಿರುಗುತ್ತೆ ಚೆನ್ನಾಗಿ, ಬಲಿಷ್ಠರಾದವರ ಪಾದ ಅದ್ಭುತವಾಗಿ ಚೆನ್ನಾಗಿದೆ. ಅದು ಹೇಗಿರುತ್ತೆ, ಕೆತ್ತಿದ್ದಲ್ಲ, ಸ್ವಯಂ ಮೂಡಿದ್ದು. ವ್ಯಾಸರಾದರೂ ಅಂಗಾರದಿಂದ ಪ್ರಾಣದೇವರನ್ನ ಬರೆದರೆ ಅದು ಕಲ್ಲಿನಿಂದ ಒಡ ಮೂಡತಾ ಮೂಡತಾ ಬೆಳೀತಾ ಬರ್ತಾ ಇತ್ತು. ಆ ಪ್ರಾಣದೇವರು ಮೊದಲು ಚಿಕ್ಕವರೇ ಆಗಿದ್ರಂತೆ. ಒಬ್ಬ ವರ್ಷ ವರ್ಷ ಪ್ರಾಣದೇವರಿಗೆ ಅಯ್ಯೋ ಬಿಸಿಲಲ್ಲಿದ್ದಾರಲ್ಲ ಅಂತ ಚಪ್ರ ಹಾಕಿಸ್ತಾ ಇದ್ದ. ಈ ಪ್ರಾಣದೇವರು ಸುಮ್ಮನೆ ಇರ್ತಾರ, ವರ್ಷ ಆದ ಕೂಡಲೇ ತಲೆ ಆ ಚಪ್ರ ಒಡಕೊಂಡು ಮೇಲಕ್ಕೆ ಬರ್ತಾ ಇತ್ತು, ಬೆಳೀತಾ ಇದ್ರಲ್ಲ, ಅಯ್ಯೋ ರಾಮ ಅಂತ ಮತ್ತ ಚಪ್ರ ತೆಗೆಸಿ ಹಾಕ್ತಾ ಇದ್ದ. ಹಾಗೆ ಹಾಕ್ಸಿ 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 ಸಾಕಾಯ್ತು, ಎಷ್ಟು ಬೆಳೆದ ಅಷ್ಟು ಎತ್ತರ ಉಳಿದು ಬಿಟ್ಟ. ಇನ್ನೆಲ್ಲಿ ಚಪ್ರ ಹಾಕ್ಸೋದು ಅಂತ ಅವನಿಗೆ ಅದೇನು ಪ್ರಾರಬ್ಧವೋ ಏನೋ ಗೊತ್ತಿಲ್ಲ. ಆ ಚಪ್ರ ಹಾಕೋನಿಗೆ ಹೇಳಿಬಿಟ್ನಂತೆ, ಈತ ಬೆಳೀತಾ ಇದ್ದಾನೆ, ಬೆಳೆಯದಂತೆ ಒಂದು ಮಳೆ ಹೊಡೆದು ಬಿಡು. ಅವನು ಮಳೆ ಹೊಡೆದ, ಹೊಡೆದ ಕೂಡಲೇ ಪ್ರಾಣದೇವರು ಬೆಳೆಯೋದು ನಿಲ್ಲಿಸಿದರು, ಹೊಡೆದವ ಸತ್ತ, ಅಲ್ಲೇ ರಕ್ತ ಕಾರಿಕೊಂಡು ಸತ್ತ. ಅಂದರೆ ನಾನಿದ್ದೇನೆ ಇದರಲ್ಲಿ ಅಂತ ವಾಯುದೇವರು ತೋರಿದ ಸಂದರ್ಭ ಅಷ್ಟೇ. ಇನ್ನ ಅಲ್ಲಿ ಒಂದು ಕೆರೆ ಇದೆ, ಅಲ್ಲಿ ಘನಗಿರಿರಾಯ ಅಂತ, ಆ ಬೆಟ್ಟಕ್ಕೆ ಪೆನುಕೊಂಡ ಘನಗಿರಿ, ದೊಡ್ಡದಾದ ಗಿರಿ ಘನಗಿರಿರಾಯ ಅಂತ. ಆ ಪ್ರಾಣದೇವರ ಹತ್ರ ಹೋಗ್ಲಿಕ್ಕೆ ಎಲ್ಲರೂ ಹೆದರ್ತಾರೆ ಬಹಳ ಜನ. ಯಾಕೆ ಅಂದ್ರೆ ಒಬ್ಬರು ಯಾರೋ ಶುಚಿ ಇಲ್ಲದ ರೀತಿಯಲ್ಲಿ ಅಲ್ಲಿ ಸೇವಾ ಮಾಡಲಿಕ್ಕೆ, ಪ್ರಾಣದೇವರ ಪೂಜೆ ಮಾಡಲಿಕ್ಕೆ ಹೋದರೆ ಒದ್ರೆ ಅವರು ರಾತ್ರಿ ಮಲಗಿದ್ದಂತೆ, ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ ಪೂಜೆ ಮಾಡಬೇಕು ಅಂತಿದ್ರೆ ಬೆಳಿಗ್ಗೆದ್ರೆ ಕೆರೆಯಲ್ಲಿ ಬಿದ್ದಿದ್ದಂತೆ. ಏನ್ ನಾನು ಇಲ್ಲಿದ್ದೆ ಅಂತ ಪ್ರಾಣದೇವರು ಒತ್ತದ್ದು, ಯಾಕೆ ಸರಿಯಾಗಿ ಪೂಜೆ ಮಾಡುತ್ತಾ ಇಲ್ಲ. ಈ ಸರಿ ಮಾತಾಡುವ ಪ್ರಾಣದೇವರ ಪ್ರತಿಷ್ಠಾ ಮಾಡಿದ್ದೆ ನಮ್ಮ ವ್ಯಾಸರಾದರು. ಅದೂ ಅಲ್ಲದೆ ಎಂಥ ಪ್ರಾಣದೇವರ ಪ್ರತಿಷ್ಠಾ ಮಾಡಿದ್ರು, ಜಗತ್ತೆಲ್ಲ ತಲೆಬಾಗಬೇಕು, ಜಗತ್ತೆಲ್ಲ ನೆನೆಯಬೇಕು, ಎಂಥ ಪ್ರಾಣದೇವರು, ಯಂತ್ರೋದ್ಧಾರಕರನ್ನೇ ಸ್ಥಾಪನೆ ಮಾಡಿದರು. ಹೌದಾ, ಅದ್ಭುತವಾಗಿ ಯಂತ್ರವನ್ನ ಬರೆದು ಆ ಪ್ರಾಣ ಅಲ್ಲಿ ನೋಡಿ, ಪ್ರತಿಯೊಂದು ಕಡೆ ಕೂಡ ವಾಯುದೇವರ ಚಿಂತನಾಕ್ರಮ ವ್ಯಾಸರಾದರತ್ತು ವಿಶೇಷ, ಬಹಳ ವಿಶೇಷ. ನಮಗ್ ಗೊತ್ತಿಲ್ಲ, ಸುಮ್ಮನೆ ನೋಡಿ ಬರ್ತೀವಿ ವ್ಯಾಸರಾಜರು ಗಂಟೆ ಇರಬೇಕು ಅಂತ ಗಂಟೆ ನೋಡಿ ಬರ್ತೀವಿ ಅಷ್ಟೇ ಹೊರತು, ವ್ಯಾಸರಾದರು ಆ ಹಾರಗಾಲಿನ ಪ್ರಾಣದೇವರು ಎಲ್ಲಿ ನೋಡಿದ್ರು ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ಹಾಕಿರುತ್ತೆ. ಆ ಪ್ರಾಣದೇವರನ್ನೇ ಎಲ್ಲಾ ಕಡೆ ಪ್ರತಿಷ್ಠೆ ಮಾಡಿದ್ರು, ಒಂದು ಮಾತ್ರ ಯಂತ್ರೋದ್ಧಾರಕ ಮಾಡಿದ್ರು. ಅಲ್ಲಿ ಹೇಳುತ್ತಾರೆ, ಇಷ್ಟು ಪ್ರಾಣದೇವರು ಪ್ರತಿಷ್ಠಾ ಮಾಡೋ ಕಾಲಕ್ಕೆ ಏನು ಅವರಿಗೆ ಸ್ಫೂರ್ತಿ ಅಂದರೆ, ಅವರು ಎಲ್ಲೆಲ್ಲಿ ಹಿಂದೆ ಪ್ರಾಣದೇವರು ಅಂದ್ರೆ ಆಂಜನೇಯನಾಗಿರುವಾಗ ಯಾವ ಯಾವ ಸ್ಥಳದಲ್ಲಿ ತಿರುಗಾಡಿದ್ರು, ಯಾವ ಯಾವ ಸ್ಥಳದಲ್ಲಿ ಕೂತಿದ್ರು ಅದು ವ್ಯಾಸರಾಜರಿಗೆ ತೋರ್ತಾ ಇತ್ತಂತೆ. ತೋರಿದಾಗ ಓ ಇಲ್ಲಿ ಪ್ರಾಣದೇವರು ಕೂತ ಜಾಗ ಅಂತ ಅಲ್ಲಿ ಅಂಗಾರದಿಂದ ಬರೆದರೆ ಪ್ರಾಣದೇವರು ಮೂಡಿ ಬರ್ತಾ ಇದ್ರು. ಇದು ಕ್ರಮ. ಆ ಕ್ರಮದಲ್ಲಿ ಏನು ಯಂತ್ರೋದ್ಧಾರಕರಿದ್ದಾರೆ, ಆ ಬಂಡೆ ಅದು ಪ್ರಾಣದೇವರು ಕೂತ ಜಾಗ, ಕಿಷ್ಕಿಂಧ ಅದು ಅಲ್ಲಿ ಕೂತ ಜಾಗ, ವಿಶೇಷವಾಗಿ ಪ್ರಾಣದೇವರು ತಪಸ್ಸು ಮಾಡಿದ ಜಾಗ ಅಂತೆ ಆಂಜನೇಯ. ಅದನ್ನ ನೋಡಿದ್ರಂತೆ, ನೋಡಿ ವಾಯುದೇವರನ್ನಲ್ಲಿ ಪ್ರತಿಷ್ಠಾ ಮಾಡಿದ್ರು. ಮಾಡಿದ ಕೂಡಲೇ ಮೇಲೆ ದೇವತೆಗಳೆಲ್ಲ ಕರೀತಾ ಇದ್ದಾರೆ, ಈ ಮೂರ್ತಿ ಬಹಳ ಚೆನ್ನಾಗಿದೆ, ನಮ್ಮ ಹತ್ರ ಬಂದ್ರೆ ಚೆನ್ನಾಗಿರುತ್ತೆ ಅಂದಾಗ ಪ್ರಾಣದೇವರ ಮೂರ್ತಿ ಹಾರೇ ಹೋಗ್ತಾ ಇದೆ. ಎಷ್ಟು ಸಲ ಮಾಡಿದ್ರು ಹಾರತಾ ಇದ್ದಾರೆ. ಅಲ್ಲಯ್ಯ, ನೀನ್ ಹೀಗೆ ಮಾಡಿದ್ರೆ ಹೇಗೆ, ಜನರ ಉದ್ಧಾರ ಮಾಡ್ಲಿಕ್ಕೆ ಇಲ್ಲೇ ಕೂಡಬೇಕು ಅಂತ ಯಂತ್ರ ಸುತ್ತು ವಲಯಾಕಾರ ವಾನರ ಬದ್ಧ, ವಾನರರ ಕಪಿಗಳ ಗುಂಪು ಇದೆ ಮಧ್ಯ ಯಂತ್ರ, ಅದರಲ್ಲಿ ವಿಶೇಷ ಮಂತ್ರಗಳೆಲ್ಲ ಸ್ಥಾಪನೆ ಮಾಡಿ ಅಂದ್ರೆ ತಾವು ಮಾಡಿದ ಜಪದ ಶಕ್ತಿಯನ್ನ ಧಾರೆ ಎರೆದು ಪ್ರಾಣದೇವರನ್ನ ಕೂಡಿಸಿದ್ರು. ಅರ್ಥ ತಮ್ಮ ಮಂತ್ರಶಕ್ತಿಯಿಂದ ವಾಯುದೇವರನ್ನ ಕಟ್ಟಿ ಹಾಕಿದರಾ? ಇಲ್ಲ, ತಮ್ಮಲ್ಲಿ ನಿಂತು ಆ ಶಕ್ತಿಯನ್ನು ಕೊಟ್ಟ ವಾಯುದೇವರ ಶರಣಾಗತರಾಗಿ ಇರಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಬಂದ ಜನಗಳಿಗೆಲ್ಲ ವ್ಯಾಸರಾದರ ತಪಶಕ್ತಿ ಕರುಣಾ ಕವಚವಾಗಿ ನಿಲ್ಲಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ಹನುಮಂತ ಆ ರೀತಿಯಾಗಿ ನಿಂತ. ಎಂಥ ಹನುಮಂತ, ಒಂದೇ ಎರಡೇ ಆತನ ಮಹಿಮೆ. ಪುರಂದರದಾಸರ ಮಕ್ಕಳು ಯಾರು? ಮಧ್ವಪತಿ ವಿಠಲರು. ಮಧ್ವಪತಿ ವಿಠಲರು ಬಂದು ಪುರಂದರದಾಸರು ನಿತ್ಯ ಪ್ರಾಣದೇವರಿಗೆ ಪೂಜೆ ಮಾಡಿ, ವ್ಯಾಸರಾದರೆ ಹೇಳಿದ್ದಾರೆ ಈ ಪ್ರಾಣದೇವರ ಪೂಜಾ ನಿಮ್ದೇ. ಪುರಂದರದಾಸರು ಬಂದು ನಿತ್ಯ ಮಾಡಿಕೊಂಡು ಹೋಗ್ತಾ ಇದ್ರು. ಒಂದ್ ದಿವಸ ಅವರು ಬೇರೆ ಕಡೆ ಹೋಗ್ಬೇಕಾಗಿತ್ತು, ಮಧ್ವಪತಿಯನ್ನ ಕರೆದು ನೋಡಯ್ಯ ಈ ಪ್ರಾಣದೇವರಿಗೆ ಕೂಸು ಪೂಜಾ ಅಂದ್ರೆ ಅರ್ಥ ಆಗಲ್ಲ, ಊಟ ಮಾಡಿಸ್ಕೊಂಡ್ ಬಾ, ಸ್ನಾನ ಮಾಡಿಸಿ ಊಟ ಮಾಡಿಸ್ಕೊಂಡ್ ಬಾ ಅಂದ್ರು. ನಾವಷ್ಟೇ ಅಲ್ಲ, ಸ್ನಾನ ಮಾಡಿಸಿ ಊಟ ಮಾಡಿಸಿ ಬರೋದು, ಅದಕ್ಕೆ ದೇವರಿಗೂ ಸ್ನಾನ ಮಾಡ್ತೀವಿ, ಗಂಧ ಹಚ್ತೀವಿ, ದೇವರಿಗೆಲ್ಲ ಕೊಡ್ತೀವಿ, ಊಟ ಮಾಡಿಸ್ತೀವಿ, ಆರತಿ ಮಾಡಿ ಬರ್ತೀವಿ, ಪೂಜಾ ಷೋಡಶೋಪಚಾರ ಪೂಜಾ ಅದೇ ಅಂದುಕೊಂಡ್ರು. ಬಂದ್ರು, ಪ್ರಾಣದೇವರ ಅಭಿಷೇಕ ಮಾಡಿದ್ರು, ಗಂಧ ಹಚ್ಚಿದ್ರು, ಎಲ್ಲ ಆಯಿತು. ಆದಮೇಲೆ ಮಾಡಿದ ಅನ್ನ ಎಲ್ಲ ನೈವೇದ್ಯಕ್ಕಿಟ್ರು. ಇಟ್ರೆ ಊಟ ಮಾಡಿಸಿ ಬಾ ಅಂತ ಹೇಳಿದ್ದವರಿಗೆ ಊಟನೇ ಮಾಡಿಸಬೇಕು ಅಂತ ಅವ್ರ ತಲೆಯಲ್ಲಿ ಕೂತು ಬಿಡ್ತು. ಊಟ ಮಾಡು ಅಂತ ಕೂತಿದ್ದಾರೆ, ಆತ ಬರ್ತಾನ? ಬರೋದೇ ಇಲ್ಲ. ಕಲ್ಲಿನೊಳಗೆ ಪ್ರಾಣ, ಕಲ್ಲು ಬಾಯಿ ತೆಗೆಯುತ್ತಾ? ಕಲ್ಲು ತೆಗೆಯಲ್ಲ, ಪ್ರಾಣ ಕಾಣಲ್ಲ, ಮತ್ತೆ ಹೇಗ್ ತಿನ್ನಬೇಕು? ಏ ನಂಗೆ ಗೊತ್ತಿಲ್ಲ, ಬಾರದಿದ್ರೆ ಪ್ರಾಣ ಬಿಡುತ್ತೇನೆ ಅಂತ ತಲೆ ಚಚ್ಚಿಕೊಳ್ಳಿಕ್ ಹೋದ್ರೆ ಆವಾಗ ಕಲ್ಲಿನ ಮೂರ್ತಿ ಬಾಯಿ ತೆಗೆದು ಅನ್ನ ಉಂಡದ್ದು. ಆ ಕಲ್ಲಿನೊಳಗಿಂದ ಪ್ರಾಣ ಬಂದು ತಿಂದದ್ದಲ್ಲ, ಕಲ್ಲಿನ ಮೂರ್ತಿಯೇ ಕೈಯಿಂದ ಅನ್ನ ತೆಗೆದು ತಿಂದದ್ದು. ಅಂಥ ಮೂರ್ತಿಯನ್ನು ಸ್ಥಾಪನೆ ಮಾಡಿದವರು ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರು ಅಂದರೆ ಅವರ ತಾಕತ್ತಿಂಥದ್ದಿರಬೇಕು. ಅದಕ್ಕೆ ಅವರ ತಲೆ ಯಾವಾಗಲೂ ಕೂಡ ಆ ವಾಯುದೇವರ ಚರಣವನ್ನೇ ಚಿಂತನೆ ಮಾಡಿ 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 ಆ ಪಾದ ಹಿಡಿದಾಗ ನೋಡಿ, ಸರಿಯಾಗಿ ದೊಡ್ಡವರ ಪಾದ ಹಿಡಿದಾಗ ನಮ್ಮ ತಲೆ ಬರೋದೇ ಆ ಕಣಕಾಲತ್ರೆ ಜಂಘಾಲತ್ರೇ ಬರುತ್ತೆ ಕಾಲು ಹಿಡಿದಾಗ. ಅದು ನೋಡಿ ನೋಡಿ ಅಭ್ಯಾಸ ಆಗಿದೆ. ಅದಕ್ಕೆ ಮೊದಲೇ ಹೇಳಿಬಿಡ್ತಾ ಇದ್ದಾರೆ, ಪಂಚಬಾಣ ತುಣೀರ ನಿಭ ಜಂಘಾಯ. ಆ ವಾಯುದೇವರ ಆ ಜಂಘ ಹಿಡಿದು ನೋಡಿದ್ರೇನೋ ಅವರು, ನಮಗೆ ಸಿಗೋದೇ ಇಲ್ಲ. ಆ ಹಿಡಿದಾಗ ಹೂವಿನಂತೆ ಮೃದುವಾಗಿದೆ. ಅಲ್ಲೇನ್ರಿ, ವಾಯುದೇವರ ಪಾದ ಗಟ್ಟಿಯಾಗಿರ್ಬೇಕಲ್ಲ, ಅಂದ್ರೆ ದೇವರ ಪಾದ ನೋಡಿ ಅಂತ ಹೇಳುತ್ತಾರೆ. ಮುಚುಕುಂದ ಮಹಾರಾಜ ಗುಹೆಯಲ್ಲಿ ಮಲಗಿದ್ದ, ಕಾಲಯವನ ಬಂದ, ಒದ್ದ, ರಾಜ ನೋಡಿದ, ಇವ ಬೂದಿಯಾಗಿ ಬಿದ್ದ. ಬಿದ್ದ ಮೇಲೆ ದೇವರ ದರ್ಶನ ಕೊಟ್ಟ. ದೇವರ ದರ್ಶನ ಕೊಟ್ಟ ಮೇಲೆ ನೋಡುತ್ತಾನೆ, ಸುಂದರವಾಗಿ ವರ್ಣನೆ ಮಾಡುತ್ತಾನೆ ಮುಚುಕುಂದ ಮಹಾರಾಜ. ಯಾರು ನೀನು, ಯಾರು ನೀನು ಅನ್ನುವಾಗ, ನಿನ್ನ ಕಾಂತಿ ಎಷ್ಟು ಬರ್ತಾ ಇದೆ, ಈ ಕಾಂತಿಯಿಂದ ನಿನ್ನ ನೋಡಲಿಕ್ಕೆ ಆಗ್ತಾ ಇಲ್ಲ, ನೀನ್ ಯಾರು? ಇಷ್ಟು ಹೇಳುತ್ತಾ ನಿನ್ನ ಪಾದ ಹೂವಿನಂತೆ ಕೋಮಲವಾಗಿದೆ, ಇಂಥ ಮುಳ್ಳು ಎಲ್ಲ ಇರುವಂತಹ ಬಹುಕಂಟಕವಾದಂತಹ ಈ ಪ್ರಾಂತದಲ್ಲಿ ಹೇಗೆ ತಿರುಗಾಡ್ತಾ ಇದೆಯಾ ಆ ಕಾಲಿಟ್ಕೊಂಡು ಅಂತ ಕೇಳುತ್ತಾನೆ ದೇವರನ್ನು. ಅಂದರೆ ದೇವರ ಪಾದ ಎಂಥದ್ದು, ಶತ್ರುಗಳನ್ನ ಪುಡಿ ಪುಡಿ ಮಾಡುವಂತಹ ಪಾದ ಹೇಗಿದೆ, ಬಹಳ ಹೂವಿನಂತೆ ಕೋಮಲವಾಗಿದೆ, ಇದು ಲಕ್ಷಣ ಅಂತ ಹೇಳುತ್ತಾರೆ. ಅಂದ್ರೆ ಶತ್ರುಗಳನ್ನ ಹೊಡೆಯಬೇಕು ಅಂದಷ್ಟು ಮಾತ್ರವೇ ಕಬ್ಬಿಣ ತರ ಗಟ್ಟಿಯಾಗಿ ಇರಬೇಕಾಗಿಲ್ಲ, ಮೃದುವಾಗಿದ್ರೂ ಪೆಟ್ಟು ಘಂಟೆಯಾಗಿ ಬರುತ್ತೆ. ಹಾಗೆ ವಾಯುದೇವರ ಆ ಕಣಕಾಲ ಎಂಥದ್ದು ಅಂದ್ರೆ ಹೂವಿನಂತೆ ಮೃದುವಾಗಿದೆ, ಅಷ್ಟೇ ಗಟ್ಟಿಯಾದ್ದು. ರಿಪುದುಸ್ಸಹಾಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರಿಪುದುಸ್ಸಹಾಯ ಅಂತ ಹೇಳಿದ ಕೂಡಲೇ ಹೊರಟೊರಟಾಗಿ ಮೈಯೆಲ್ಲ ಗಟ್ಟಿಯಾಗಿ ಕರಡು ಕಟ್ಟಿ ಹೋಗಿ ಇಂಥದ್ದಿರುತ್ತೇನೋ ಈ ಮಲ್ಲರಲ್ಲಿ ಇರ್ತಾರಲ್ಲ ಆ ತರ ಇರ್ತಾರ ಇಲ್ಲ, ಬಹಳ ಸುಂದರ ನಮ್ಮ ವಾಯುದೇವರು. ಇನ್ನ ಹೇಳ್ತಾ ಇದ್ದಾರೆ, ಹಸ್ತಿ ಹಸ್ತ ಪ್ರಶಸ್ತ ಊರುದ್ವಯಾಯ, ಅವರ ತೊಡೆಗಳನ್ನ ಊರುಗಳನ್ನ ವರ್ಣನೆ ಮಾಡುತ್ತಾರೆ. ಹೇಗಿದೆ ಅಂದ್ರೆ ಆನೆ ಸೊಂಡಿಲು ಹೇಗಿರುತ್ತೆ ಆ ತರ ಇದೆ ಅವರ ಎರಡೂ ತೊಡೆಗಳು ಕೂಡ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಋತೆ ಪರಮೋತ್ಸಾಹ ಪರಮೋತ್ಸಾಹ ವರ್ಜನ ಅಂತ ಹೇಳ್ತಾರೆ. ಪರಮೋತ್ಸಾಹ ಅಂಬುದು ಬಿಟ್ಟರೆ ಅವರಲ್ಲಿ ಯಾವ ದೋಷ ಇಲ್ಲ ಹೇಳ್ತಾರೆ. ಪರಾಕೃತ ಪರಮೋತ್ಸಾಹ ವರ್ಜನಾತಿರಿಕ್ತ ವರ್ಜನ ಅತಿರಿಕ್ತ ದೋಷ ಸಂಘಾಯ, ಪರಾಕೃತ ದೋಷ ಸಂಘಾಯ. ಎಂಥ ದೋಷ ಸಂಘಗಳು ಹೋಗಿವೆ? ಅತಿರಿಕ್ತ ದೋಷ ಸಂಘಾಯ, ಈ ಒಂದು ಬಿಟ್ಟು ಎಲ್ಲಾ ದೋಷವೂ ಹೋಗಿಬಿಟ್ಟಿದೆ. ಎಂಥದ್ದು? ಪರಮೋತ್ಸಾಹ ವರ್ಜನಂ ಅಂತ, ಅದು ಬಿಟ್ಟರೆ ಇನ್ನೊಂದಿಲ್ಲ. ಇನ್ನು ಹೇಳುತ್ತಾರೆ, ಭಗವತ್ ಪ್ರೀತ್ಯರ್ಥ ಅಜ್ಞಾನ ಶೋಕ ಭಯಾಯ, ಭಗವಂತನ ಪ್ರೀತಿಗಾಗಿ ಅಜ್ಞಾನ ಶೋಕ ಭಯಗಳನ್ನ ತೋರುವಂಥವರು ಬ್ರಹ್ಮದೇವರು ನಾಲ್ಕು ಕಡೆ ಹೇಳುತ್ತಾರೆ. ಅಜ್ಞಾನವನ್ನ ತೋರಿದರು, ಭಯ ತೋರಿದರು ಅಂತ ಹೇಳ್ತಾರೆ. ಅಜ್ಞಾನ ತೋರಿದರು ಅಂದ್ರೆ ಹೇಳುತ್ತಾರೆ ಬ್ರಹ್ಮದೇವರು ಕಮಲದಿಂದ ಬಂದ ಕೂಡಲೇ ಅವರಿಗೆ ಹಿಂದಿನ ಸ್ಮೃತಿ ಇರಲಿಲ್ಲ, ಸೃಷ್ಟಿ ಮಾಡಲಿಕ್ಕೆ ಬೇಕಾದ ಸ್ಮೃತಿ ಹೋಗಿತ್ತು, ಅದಕ್ಕೆ ಭಗವಂತನ ಚಿಂತನೆ ಮಾಡಿದರು ಅದರಿಂದ ಅವರಿಗೆ ಬಂತು. ಅದಕ್ಕೆ ಹೇಳ್ತಾರೆ, ಏವಂ ಪುರ ಧಾರಣಯ ಆತ್ಮಯೋನಿಹಿ ನಷ್ಟಾಂ ಸ್ಮೃತಿಂ ಪ್ರತ್ಯವರುಹ್ಯ ತುಷ್ಯಂ, ಅಷ್ಟ ಭಾಗವತ ವಾಕ್ಯ. ಈ ರೀತಿಯಾಗಿ ಇದ್ಯಾರು ಫೋನ್ ಬರ್ತಾ ಇದೆ. ಭಗವಂತ ಅವರಿಗೆ ಜ್ಞಾನ ಕೊಟ್ಟ. ಆ ಪಂಕ್ತಿಯ ಅರ್ಥ ಹೀಗೆ ಬರುತ್ತೆ, ಪಂಕ್ತಿಯ ಅರ್ಥ ಹೀಗೆ, ಬ್ರಹ್ಮದೇವರು ಕೂಡ ಏವಂ ಪುರ ಆತ್ಮಯೋನಿಹಿ ಬ್ರಹ್ಮದೇವರು ನಷ್ಟಾಂ ಸ್ಮೃತಿ, ಶಬ್ದರು ಚೆನ್ನಾಗಿದೆ, ನೆನಪನ್ನ ಕಳಕೊಂಡಿದ್ರು, ಕಳಕೊಂಡ ನೆನಪನ್ನ ಧಾರಣೆಯ ದೇವರ ರೂಪ ಧಾರಣೆ ಮಾಡಿದ್ದರಿಂದ ಪ್ರತ್ಯವರುಹ್ಯ ತುಷ್ಯನ್ ಪಡಕೊಂಡು ಸಂತೋಷ ಪಟ್ರು, ಕಳೆದದ್ದು ಪಡಕೊಂಡು ಸಂತೋಷ ಪಟ್ರು ಅಂತ ಅಲ್ಲಿ ವಿಚಾರ ಬರುತ್ತೆ, ಗೊಂದಲದ ವಿಚಾರ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಭಗವತ್ ಪ್ರೀತ್ಯರ್ಥಂ ಅಂತ ಹೇಳ್ತಾರೆ. ದೇವರ ಪ್ರೀತಿಗಾಗಿ ರುಜುಗಣಸ್ಥರು ಅಜ್ಞಾನಾದಿಗಳನ್ನ ತೋರುತ್ತಾರಂತೆ ಲೋಕಕ್ಕೆ. ಯಾಕೆ ಅಂದರೆ ಅಸುರ ಜನ ಮೋಹನಾರ್ಥ, ಅಜ್ಞಾನಿಗಳಿಗೆ ಮೋಹ ಬರಲಿಕ್ಕಾಗಿ ಮಾಡುತ್ತಾರೆ ಅಂತ ತಿಳಿಸಿಕೊಡ್ತಾರೆ. ಮತ್ತೆ ಇಲ್ಲಿ ಭಾಗವತ ವಾಕ್ಯದ ಗತಿ ಏನು? ಏನದು ನಷ್ಟಾಂ ಸ್ಮೃತಿಂ ಪ್ರತ್ಯವರು ಪ್ರದುಷ್ಯನ್ ಅಂದ್ರೆ, ಆ ಕಳೆದು ಹೋದಂತಹ ನೆನಪನ್ನ ಪಡ್ಕೊಂಡ್ರು ಅಂತ ಹೇಳಿದ್ರಲ್ಲ, ಹಾಗಾದರೆ ಇವರಿಗೆ ಸ್ಮೃತಿ ಇಲ್ಲದೆ ಆಗುತ್ತಾ? ಎಂಥವರಿವರು ಅಂತ ಹೇಳಿದರೆ, ಪ್ರಳಯ ಕಾಲದಲ್ಲೂ ಕೂಡ ಇವರಿಗೆ ಎಲ್ಲಾ ರೀತಿಯಾದ ಜ್ಞಾನ ಇರುತ್ತೆ. ಎಂಥ ಜ್ಞಾನ ಅಂದರೆ ಸ್ವರೂಪ ಜ್ಞಾನವೂ ಇರುತ್ತೆ, ವೃತ್ತಿ ಜ್ಞಾನ ನಾಶವೇ ಆಗಲ್ಲ, ಅಂದರೆ ಹೊರಗಿಂದ ಬಂದ ಜ್ಞಾನ ನಾಶವೇ ಇಲ್ಲ ಅಂತ ಹೇಳುತ್ತಾರೆ. ಅಂಥ ವಾಯುದೇವರಿಗೆ ಅತಿರೋಹಿತ ವಿಜ್ಞಾನ ಎಂದು ಅಚ್ಚಳಿಯದ ಜ್ಞಾನ ಇರೋದರಿಂದ ಬ್ರಹ್ಮವಾಯುಗಳು ಅಮೃತ ಅಂತ ಕರೆಸಿಕೊಂಡಿದ್ದಾರೆ. ಮತ್ತೆ ಭಾಗವತ ವಾಕ್ಯಕ್ಕೆ ಅರ್ಥ ಹೇಗೆ ಮಾಡಬೇಕು? ಸ್ಮೃತಿ ಹೋಗಿತ್ತು, ನಷ್ಟಾಂ ಸ್ಮೃತಿಂ ಅಂತ ಹೇಳ್ತಾರಲ್ಲ, ಅಂದ್ರೆ ಇದಕ್ಕೆ ಎರಡು ವಾದಗಳು ಕೂತಿವೆ. ಎರಡು ವಾದಗಳು ಕೂತಿವೆ. ಏನು? ವಾಯುದೇವರಿಗೂ ಬ್ರಹ್ಮದೇವರಿಗೂ ಅಜ್ಞಾನ ಉಂಟು ಅಂತ ಹೇಳುವ ವಾದ, ಅಜ್ಞಾನ ಇಲ್ಲವೇ ಇಲ್ಲ ಅಂತ ಹೇಳುವ ವಾದ, ಎರಡೂ ವಾದಗಳು ಕೂತಿವೆ. ಸಂದರ್ಭ ಬಂತಾದ್ದರಿಂದ ಅದರ ವಿಚಾರ ಹೇಳಿಬಿಟ್ರೆ ವ್ಯಾಸರಾಜರ ಸೇವಾ ಮಾಡಿದಂತೆ. ವಾಯುದೇವರಿಗಾಗಲಿ ಬ್ರಹ್ಮದೇವರಿಗಾಗಲಿ ಅಜ್ಞಾನ ಇಲ್ಲ ಅಂತ ಹೇಳುವವರ ಮಾತೇನು ಅಂದರೆ, ವಾಯುದೇವರಿಗೆ ಬ್ರಹ್ಮದೇವರಿಗೆ ಎಂದು ಅಜ್ಞಾನ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಪ್ರಳಯ ಕಾಲದಲ್ಲೂ ಕೂಡ ಅವರಿಗೆ ಎಂದೂ ಕೂಡ ಅವರ ಜ್ಞಾನ ತಿರೋಧಾನ ಆಗಲ್ಲ ಅಂತ ಸ್ಪಷ್ಟ ವಾಕ್ಯಗಳಿವೆ. ಆದ್ದರಿಂದ ಎಲ್ಲಾದರೂ ಸರಿ, ಭಾಗವತಾದಿಗಳಲ್ಲಿ ಇವರಿಗೆ ಸ್ಮೃತಿ ಹೋಗಿತ್ತು ಅಥವಾ ಭಯ ಅಜ್ಞಾನ ಇತ್ಯಾದಿಗಳು ತೋರಿದ್ರ ಅದು ದೇವರ ಪ್ರೀತಿಗಾಗಿ, ಸುಮ್ಮನೆ ಅಸುರಜನ ಮೋಹನಾರ್ಥವಾಗಿ ತೋರಿದ್ದಷ್ಟೇ ಹೊರತು ಸಹಜವಾಗಿ ವಾಯುದೇವರಲ್ಲಿ ಬ್ರಹ್ಮದೇವರಲ್ಲಿ ಅಜ್ಞಾನ ಇಲ್ಲ ಅಂತ ಸ್ಪಷ್ಟ ಅವರು ಹೇಳತಕ್ಕಂಥ ವಾದ ಚೆನ್ನಾಗಿದೆ. ಇನ್ನು ವಾಯುದೇವರಿಗೆ ಬ್ರಹ್ಮದೇವರಿಗೆ ಅಜ್ಞಾನ ಇದೆ ಅಂತ ಹೇಳುವವರ ವಾದ ಏನು? ಅದು ನೋಡಿಬಿಟ್ರಾಯ್ತಲ್ಲ, ನೋಡಲು ತಪ್ಪೇನಿದೆ? ಅವರ ಅಭಿಪ್ರಾಯ ಏನು ಅಂತ ನೋಡಿದ್ರೆ ಸರಿ ಹೋಗು. ಅವರು ಹೇಳೋದಿಷ್ಟೇ, ಏನು ಹೇಳುತ್ತಾರೆ ಅಂದರೆ, ವಾಯುದೇವರಿಗೆ ಬ್ರಹ್ಮದೇವರಿಗೆ ನಿಜವಾದ ಅಜ್ಞಾನ ಇದೆ ಅಂತ ನಾವು ಹೇಳುತ್ತಾ ಇಲ್ಲ. ಅಜ್ಞಾನ ಇದೆ, ಅಜ್ಞಾನ ಇಲ್ಲ. ಹೇಗೆ ಅಂದರೆ, ಅಜ್ಞಾನ ಎರಡು ರೀತಿ, ಭಾವರೂಪ ಅಜ್ಞಾನ, ಅಭಾವರೂಪ ಅಜ್ಞಾನ ಅಂತ. ಅಜ್ಞಾನ ಅದೊಂದು ಸಾಲಿಡ್ಡು, ಅದು ಕೂತಿರುತ್ತೆ ನಮ್ಮಲ್ಲಿ, ಅದು ಹೋದರೆ ಸಾಕು ಅಂತ. ಆದರೆ ಇನ್ನೊಂದು ಅಜ್ಞಾನ ಯಾವುದು? ಜ್ಞಾನ ಇಲ್ಲದಿರುವುದು, ಅಂದರೆ ಜ್ಞಾನ ಹೋಗಿರುವುದು ಅಜ್ಞಾನ ಅಂತ ಎರಡು. ಆ ವರ್ಗ ಹೇಳೋದೇನು ಅಂದರೆ, ವಾಯುದೇವರಿಗಾಗಲಿ ಬ್ರಹ್ಮದೇವರಿಗಾಗಲಿ ಎಲ್ಲಾ ಜೀವರಿಗೆ ಏನು ಅಜ್ಞಾನ ಇದೆಯಲ್ಲ, ಈ ಅಜ್ಞಾನ ಎಂಥದ್ದು ಅಂದರೆ ಭಾವರೂಪ ಅಜ್ಞಾನ ಎಲ್ಲಾ ಜೀವರಾಶಿಗಳಿಗಿದೆ. ವಾಯುದೇವರಿಗೆ ಆ ಕ್ವಚಿತ್ ಕೆಲವು ಕೆಲವೊಮ್ಮೆ ಬರುವಂತಹ ಅಜ್ಞಾನ ಅಂತ ಏನು ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರಲ್ಲ, ಅದನ್ನು ಹಾಗೆ ಕೂಡಿಸೋಣ, ಅಜ್ಞಾನ ಅಂತಲೇ ಕೂಡಿಸೋಣ. ಇಲ್ಲ ಅಂತ ಯಾಕೆ ಹೇಳ್ತೀರಾ ಅಂತ ಅವರ ವಾದ. ಅದು ಹೇಗೆ ಕೂಡಿಸ್ತೀರಾ ಅಂದರೆ, ಅವರು ಹೇಳೋದೇನು ಅಂದರೆ, ವಾಯುದೇವರಿಗಾಗಲಿ ಬ್ರಹ್ಮದೇವರಿಗಾಗಲಿ ಭಾವರೂಪ ಅಜ್ಞಾನ ಇದೆ ಅಂತ ನಾವು ಹೇಳತಾ ಇಲ್ಲ. ಭಾವರೂಪ ಅಜ್ಞಾನ ಇದೆ ಅಂತ ನಾವು ಹೇಳತಾ ಇಲ್ಲ. ಮತ್ತಿನ್ನೇನು ಹೇಳುತ್ತೀರಾ? ಜ್ಞಾನದ ಅಭಾವರೂಪ ಅಜ್ಞಾನ ಇದೆ, ಅದು ಹೇಗೆ ಸಾಧ್ಯ? ಪ್ರಳಯ ಕಾಲದಲ್ಲೇ ಅವರಿಗೆ ತಿರೋಧಾನ ಇಲ್ಲಲ್ಲ ಅಂತ ಪ್ರಶ್ನೆ ಬಂದರೆ ಅವಾಗ ಹೇಳುತ್ತಾರೆ, ಭಗವಂತ ವಿಭೂತ್ಯರ್ಥಂ, ಭಗವಂತ ಅವರಿಗೆ ವಿಶೇಷವಾದ ವಿಭೂತಿಯನ್ನ ಕೊಡಲಿಕ್ಕಾಗಿ. ಈಗ ನೋಡಿ, ಅವರು ಹೇಳೋದು ಯಾವ ರೀತಿಯಲ್ಲಿ ಬರುತ್ತೆ ಎಂಬುದು ಚೆನ್ನಾಗಿ ಆಲೋಚನೆ ಮಾಡೋಣ. ಅದು ಲಕ್ಷ್ಮೀದೇವಿಯೇ ಆಗಲಿ, ವಾಯುದೇವರೇ ಆಗಲಿ, ಬ್ರಹ್ಮದೇವರೇ ಆಗಲಿ, ಯಾವ ದೇವತೆಗಳಾಗಲಿ, ನಾವಾಗಲಿ, ದೇವ ನಮಗೆಲ್ಲ ಜ್ಞಾನ ಇದೆ. ವಾಯುದೇವರಿಗೂ ಜ್ಞಾನ ಇದೆ, ಲಕ್ಷ್ಮೀದೇವಿಗೂ ಜ್ಞಾನ ಇದೆ. ಆ ಜ್ಞಾನ ಪ್ರಕಟ ಮಾಡೋದು ಯಾರು? ಕಾಲ ಕಾಲಕ್ಕೂ ಜ್ಞಾನವನ್ನ ತಿಳುವಳಿಕೆ ಕೊಡ್ತಾ ಇರೋದು ಯಾರು? ಶ್ರೀಹರಿಯೇ, ಬಿಂಬಮೂರ್ತಿಯೇ. ಹೌದಾ? ಲಕ್ಷ್ಮೀದೇವಿಯಲ್ಲೂ ಕೂಡ ಕಾಲ ಕಾಲಕ್ಕೆ ಭಗವಂತ ಜ್ಞಾನ ಕೊಡತಾ 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 ಬಂದರೆ ಜ್ಞಾನ ಇರುತ್ತೆ. ಇಲ್ಲ, ಒಂದು ವೇಳೆ ಸ್ವಾಮಿ ಜ್ಞಾನ ಕೊಡಲಿಲ್ಲ, ಅವರಿಗೂ ಜ್ಞಾನ ಬರಲ್ಲ. ಇದಂತೂ ಸತ್ಯ. ಪಟ್ಟಲ್ವಾ? ಬ್ರಹ್ಮೇಂದ್ರ ರುದ್ರಾದಿ ದೇವಾನಾಂ ಶ್ರಿಯೋಪಿಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರೆಯೇ ಗುರವೇ ನಮಃ. ಲಕ್ಷ್ಮೀ ಬ್ರಹ್ಮ ರುದ್ರಾದಿ ದೇವತೆಗಳಿಗೂ ಕೂಡ ಜ್ಞಾನದ ಸ್ಫೂರ್ತಿ ಸದಾ ಆಕ್ಟಿವೇಟ್ ಆಗುವುದು ಅವರಿಂದಲೇ. ಈಗ ಬ್ರಹ್ಮಾದಿ ದೇವತೆಗಳಿಗೆ, ಬ್ರಹ್ಮದೇವರಿಗೆ ವಾಯುದೇವರಿಗೆ ಪ್ರಳಯ ಕಾಲದಲ್ಲಿ ಅವರ ಜ್ಞಾನ ತಿರೋಧಾನ ಆಗದೇ ಇರೋದು ಅವರ ಸ್ವಯಂ ಶಕ್ತಿಯಿಂದಲ ದೇವ ಪ್ರಕಟ ಮಾಡುತ್ತಾ ಇದ್ದದ್ದಕ್ಕ.
ಇಷ್ಟಂತ ಸತ್ಯ. ದೇವ ಪ್ರಕಟ ಮಾಡುತ್ತಾ ಇದ್ದದ್ದಕ್ಕೆ ಒಂದು ವೇಳೆ ಭಗವಂತ ಅವರ ಜ್ಞಾನವನ್ನ ಪ್ರಕಟ ಮಾಡದೆ ಸ್ಥಗಿತಗೊಳಿಸಿದರೆ ಆ ರೀತಿಯ ಅಜ್ಞಾನ ಬರಲಿಕ್ಕೆ ಸಾಧ್ಯತೆ ಇದೆಯಾ? ಇದೆ. ಯಾವಾಗ? ಸ್ಥಗಿತಗೊಳಿಸಿದರೆ. ಇಲ್ಲಿ ನೋಡಿ, ಅವರಿಗಾಗಿ ಅಜ್ಞಾನ ಇಲ್ಲ, ದೇವ ನಿಲ್ಲಿಸಿದರೆ ಅಜ್ಞಾನ ಉಂಟು. ಹೇಳುತ್ತಾರೆ, ಮೋಹ ಬಂದುಬಿಡುತ್ತೆಲ್ಲರಿಗೆ. ಸ್ವಪದಾದರೆ ಕಷ್ಟತ್ವಂ ಯಾತಿ ಈಶಾನಾದಯ ಸುರಾಹ ಅಂತ ಹೇಳುತ್ತಾರೆ. ಆದ್ದರಿಂದ ಇಲ್ಲಿ ತಾತ್ಪರ್ಯ ಏನು ಈ ವರ್ಗದ್ದು ಅಂದರೆ, ಅವರು ಹೇಳುತ್ತಾರೆ ವಿಭೂತ್ಯರ್ಥಂ, ಭಗವಂತ ಬ್ರಹ್ಮವಾಯುಗಳಿಗೆ ವಿಶೇಷವಾದ ವಿಭೂತಿಯನ್ನ ಕೊಡಬೇಕು. ತನ್ನ ಚಿಂತನೆಯಿಂದ ನೋಡಿ ಲೋಕಕ್ಕೂ ತೋರಬೇಕು. ಅದೆಂಥ ಸಂದರ್ಭ? ದ್ವಿತೀಯ ಸ್ಕಂದದಲ್ಲಿ ಭಗವಂತನ ವಿರಾಟ್ ರೂಪದ ಚಿಂತನೆ. ವಿರಾಟ್ ರೂಪದ ಚಿಂತನೆಯಿಂದ ಏನಾಗುತ್ತೆ ಅಂದರೆ, ನಮ್ಮ ಜ್ಞಾನ ಏನು ಕಳ್ಕೊಂಡಿರ್ತೇವೆ ಅದೆಲ್ಲ ಬರುತ್ತೆ. ಇದು ಹೇಳುವ ಸಂದರ್ಭ. ಅದು ಹೇಳಬೇಕಾದ್ರೆ ಟೆಸ್ಟ್ ಎಕ್ಸಾಂಪಲ್ ಯಾರು? ಪ್ರಾಕ್ಟಿಕಲ್ ಟೆಸ್ಟ್ ನಡೀಬೇಕಲ್ಲ, ಯಾರ ಮೇಲೆ ಹೇಳಬೇಕು ಅಂದರೆ ಬ್ರಹ್ಮದೇವರ ಕುರಿತು ವೇದವ್ಯಾಸರು ಬರೀತಾರೆ. ಏವಂ ಪುರ, ಈ ರೀತಿಯಾಗಿ ಹಿಂದೆ ಧಾರಣೆಯ ದೇವರ ರೂಪವನ್ನ ಧಾರಣೆ ಮಾಡಿದ್ದರಿಂದ ಆತ್ಮಯೋನಿಹಿ ಬ್ರಹ್ಮದೇವರು ಕೂಡ ನಷ್ಟಾಂ ಸ್ಮೃತಿಂ, ಕಳಕೊಂಡ ಸ್ಮೃತಿಯನ್ನ ಪ್ರತ್ಯವರು ಚತುಷ್ಯನ್ ಪಡಕೊಂಡು ಸಂತೋಷ ಪಟ್ರು ಅಂತ ವೇದವ್ಯಾಸರು ಬರೀತಾರೆ. ಯಾರಿಗೆ? ನಮಗೂ ಕೂಡ ಹೇಳ್ತಾರೆ. ಅಂದ್ರೆ ನೀವು ಕೂಡ ಮಾಡಿದರೆ ನಿಮ್ಮ ಜ್ಞಾನ ಬರುತ್ತೆ ಅಂತ. ನಮ್ ಪ್ರಶ್ನೆ ಮಾಡಲ್ವಾ, ಏನು ಸ್ವಾಮಿ ಇಂಥ ಎಕ್ಸಾಂಪಲ್ ಕೊಟ್ಟಿದ್ದೀರಾ? ಯಾರಿಗಾದ್ರೂ ಕಳಕೊಂಡಿದ್ರೆ, ಜ್ಞಾನ ಕಳಕೊಂಡಿದ್ರೆ, ಅವರು ನಿನ್ನ ಸ್ಮರಣೆ ಮಾಡಿ ಪಡ್ಕೊಂಡಿದ್ರೆ ಅದು ನಂಬಬಹುದು. ಇವರು ಜ್ಞಾನವೇ ಕಳ್ಕೊಂಡಿಲ್ಲ, ನಿನ್ನ ನೆನಪಿನಿಂದ ಪಡ್ಕೊಂಡ್ರು ಎಂಬುದು ನಮಗೆ ಹೇಗೆ ಖಾತ್ರಿ ಆಗುತ್ತೆ? ಇದು ಯಾಕೆ ನಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀರಾ ಅಂತ ವೇದವ್ಯಾಸನ ಕೇಳಲ್ವಾ? ಅಂತ ಕಾಲಕ್ಕೆ ಕೊಟ್ಟು ಉಪಯೋಗವಿಲ್ಲದೆ ಆಯಿತಲ್ಲ ಅದು. ಅದನ್ನು ಪೂರ್ಣ ಮಾಡುತ್ತಾ ಇದ್ದಾರೆ ಇಲ್ಲಿ. ಹೇಗೆ ಅಂದರೆ, ಭಗವಂತ ಜಗತ್ತಿಗೆ ಬ್ರಹ್ಮದೇವರನ್ನೇ ಎಕ್ಸಾಂಪಲ್ ಆಗಿ ಇಟ್ಟು, ನೋಡಯ್ಯ ಈತನ ಜ್ಞಾನವನ್ನು ನಾನೇ ಪ್ರಕಟ ಮಾಡುತ್ತಾ ಇಲ್ಲ, ನನ್ನ ಧ್ಯಾನದಿಂದ ವಿಶೇಷ ವಿಭೂತಿ ಅಂದರೆ ಅವರು ಸಾಧನ ಮಾಡುವ ಕಾಲಕ್ಕೆ ವಿಶೇಷವಾದ ಭಗವಂತನ ಅತಿಶಯ ಜ್ಞಾನ ಪಡೀತಾ ಹೋಗ್ತಾ ಇರ್ತಾರೆ. ಬ್ರಹ್ಮದೇವರಿಗೂ ವಾಯುದೇವರಿಗೂ ಪ್ರಕಾಶ ಸಂಹಿತ ವಾಕ್ಯ, ಇಬ್ಬರಿಗೂ ಸಮಾನ ಜ್ಞಾನ, ಸಮಾನ ಬಲ, ಸಮಾನ ಶಕ್ತಿ ಎಲ್ಲ ಇದ್ರೂ ಕೂಡ ಇಬ್ಬರಿಗೂ ಪದಪ್ರಯುಕ್ತ ಆಧಿಕ್ಯ ಅಂದರೆ ವ್ಯತ್ಯಾಸ ಇದೆ ಬ್ರಹ್ಮದೇವರಿಗೆ ವಾಯುದೇವರಿಗೆ. ಇಬ್ಬರೂ ಒಂದೇ, ಇಬ್ಬರಲ್ಲಿ ಭೇದ ಮಾಡಬಾರದು ಅಂದರೆ ಪೂಜಾದಲ್ಲಿ ಸಮಾನ ಮಾಡಬೇಕು ಬ್ರಹ್ಮವಾಯುಗಳಿಗೆ. ಆದರೆ ಚೂರು ಎಳೆಯಷ್ಟು ವ್ಯತ್ಯಾಸ. ಏನದು ಅಂದರೆ ಭಗವಂತನ ದರ್ಶನದಲ್ಲಿ ಸ್ಪಷ್ಟತ್ವ. ಬ್ರಹ್ಮದೇವರಿಗೆ ಎಷ್ಟು ಸ್ಪಷ್ಟವಾಗಿ ಭಗವಂತ ದರ್ಶನ ಕೊಡತಾನೋ ಅಷ್ಟು ಸ್ಪಷ್ಟ ದರ್ಶನ ವಾಯುದೇವರಿಗಿಲ್ಲ ಎಂಬ ವಾಕ್ಯ. ಅಂದರೆ ಬ್ರಹ್ಮದೇವರಿಗೆ ಈ ಉಚ್ಚೈಶ್ರವ ಅಂದರೆ ದೇವತಾ ಕುದುರೆ, ಅದು ವೇಗವಾಗಿ ಓಡತಾ ಇರುತ್ತೆ. ಆ ವೇಗವಾಗಿ ಓಡುವಂತಹ ಕುದುರೆ ಸೂರ್ಯನ ಕಾಂತಿಯಲ್ಲಿ ಕಂಡಂತೆ ಬ್ರಹ್ಮದೇವರಿಗೆ, ಚಂದ್ರನ ಕಾಂತಿಯಲ್ಲಿ ಕಂಡಂತೆ ವಾಯುದೇವರಿಗೆ ಅಂತ ಸ್ಪಷ್ಟತಾ ಭೇದವನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದ. ಹಾಗಾದರೆ ವಾಯುದೇವರು ತಮ್ಮ ಸಾಧನೆಯಿಂದ ಜ್ಞಾನ ಹಾಗೆ ಭಗವಂತನ ದರ್ಶನ ಸ್ಪಷ್ಟತ ಅದನ್ನು ಚೆನ್ನಾಗಿ ಪಡೀತಾ ಅತಿಶಯ ಅತಿಶಯವಾದಂಥ ಒಂದು ಉನ್ನತಿಯನ್ನು ಪಡೀತಾರೆ ಅಂತ. ಹಾಗಾದರೆ ಇಲ್ಲಿ ಬ್ರಹ್ಮದೇವರಿಗೂ ಕೂಡ ಭಗವಂತನ ವಿಶೇಷವಾದ ಒಂದು ಕರುಣೆಯಿಂದ ವಿಭೂತಿ ಕೊಡಬೇಕು ಅಂತ ಆ ಜ್ಞಾನವನ್ನ ಒತ್ತಿಟ್ಟು ತನ್ನ ಚಿಂತನೆ ಕೊಟ್ಟು ನಂತರ ಜ್ಞಾನ ಪ್ರಕಟ ಮಾಡಿದ, ಅದ್ಭುತವಾಗಿ ಮಾಡಿದ ಅಂತ ಹೇಳಲಿಕ್ಕೆ ಏನು ತೊಂದರೆ? ಇಲ್ಲಿ ವಾಯುದೇವರಿಗೆ ಸಹಜವಾಗಿ ಅಜ್ಞಾನ ಇತ್ತು ಅಥವಾ ಅವರ ಲೋಪದಿಂದ ಜ್ಞಾನ ತಿರೋಧಾನ ಆಯಿತು ಅಂತ ಹೇಳಿದರೆ ವಾಯುದೇವರಿಗೆ ದೋಷ ಹೇಳಿದಂತಾಗ್ತಿತ್ತು. ಆದರೆ ವಿಭೂತಿ ಕೊಡಲಿಕ್ಕಾಗಿ, ವಿಶೇಷವಾದ ಅವರಿಗೆ ಭಗವದ್ ದರ್ಶನ ಆಗಿ ಆನಂದ ಆಗಲಿಕ್ಕಾಗಿ ಅವರ ಜ್ಞಾನವನ್ನ ಒತ್ತಿಟ್ಟು ಭಗವಂತ ತನ್ನ ಚಿಂತನೆಯಿಂದ ಪ್ರಕಟ ಮಾಡಿದ, ಜಗತ್ತಿಗೂ ತೋರಿದ, ದೃಷ್ಟಾಂತ ಅವರಿಗೂ ಕೊಟ್ಟ ಅಂತ ಹೇಳಿದರೆ ಏನಡ್ಡಿ ಅಂತ ಇನ್ನೊಂದು ವರ್ಗದ, ವಾಯುದೇವರಿಗೆ ಅಜ್ಞಾನವಿದೆ ಅಂತ ಹೇಳುವ ವರ್ಗದ ವಾದ. ದೊಡ್ಡ ಯುದ್ಧ, ಎಲ್ಲಾ ಸಭೆಗಳಲ್ಲಿ ದೊಡ್ಡ ಯುದ್ಧ ಅದು. ಒಬ್ಬರ ಮಾತೊಬ್ಬರಿಗೆ ಅರ್ಥ ಆಗ್ತಾ ಇಲ್ಲ. ಇಬ್ಬರೂ ಒಂದೇ ಹೇಳುವುದೇ, ಈ ವರ್ಗದವರು ಆ ವರ್ಗದವರು ಹೇಳುವುದು ಒಂದೇ. ವಾಯುದೇವರಿಗೆ ಸಹಜವಾದ ಅಜ್ಞಾನ ಇಲ್ಲ ಅಂತಲೇ ಇಬ್ಬರೂ ಹೇಳೋದೇ. ಈ ವಾದ ಹೇಳೋದೇನು, ಭಗವಂತ ವಿಭೂತಿ ಕೊಡಲಿಕ್ಕೆ ಅಜ್ಞಾನ ಪ್ರಕಟ ಅಂದ್ರೆ ಜ್ಞಾನವನ್ನ ಒತ್ತಿದ ಅಲ್ಲ, ಹಾಗೆ ಒತ್ತುತ್ತಾನ ವಿಭೂತಿಗಾಗಿ. ನಮಗೆ ಯಾಕೆ ಅಜ್ಞಾನ ಮಾಡಿಕೊಡ್ತಾನೆ ಪ್ರಾರಬ್ಧಕ್ಕಾಗಿ, ನಮಗೆ ಅವರಿಗಂಥದ್ದು ಯಾವುದು ಇಲ್ಲ. ಲಕ್ಷ್ಮೀದೇವಿಗೆ ಮೋಹ ಕೊಡಬಲ್ಲ ಭಗವಂತ, ಸತ್ಯವಾ ಅಲ್ಲವಾ ಅಂತ ಹೇಳಿದರೆ ಶ್ರೀನಿವಾಸ ಕಲ್ಯಾಣದ ದೃಷ್ಟಾಂತ ಚೆನ್ನಾಗಿ ಕೊಡುತ್ತದೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಭಗವಂತ ಲಕ್ಷ್ಮೀದೇವಿನ ಕರ್ಕೊಂಡು ಬರಲಿಕ್ಕೆ ಸೂರ್ಯನನ್ನ ಕಲಿಸ್ತಾರೆ, ಸೂರ್ಯದೇವರನ್ನ. ಏನ್ ಹೇಳಬೇಕು ಕರ್ಕೊಂಡು ಬರಲಿಕ್ಕೆ ಕಾರಣ? ರುಜಂವದ, ಹೌದಲ್ಲೋ, ರೋಗ ಹೇಳು ನನಗೆ, ರೋಗ ಬರ್ತದೆ ಎಂತ ನೋಡಿ ದೇವರಿಗೆ ಅದಕ್ಕೆ ಹೇಳ್ತಾರೆ ಅರೋಗಕಸ್ಯ ದೇವಸ್ಯ. ಏ ಸ್ವಾಮಿ ಕಥಂ ವಿಶ್ವಸೇ ಕ್ರಮ, ನಿನಗೆ ರೋಗವೇ ಇಲ್ಲ ಅಂತ ನಮಗೆ ಗೊತ್ತಯ್ಯ, ಆಕೆ ಹೇಗೆ ವಿಶ್ವಾಸ ಮಾಡುತ್ತಾಳೆ ಅಂದ್ರೆ ಹೇಳುತ್ತಾನೆ ಮಮ ಮಾಯಾ ದುರತ್ಯಯ. ಎಷ್ಟು ಚೆನ್ನಾಗಿ ಹೇಳ್ತಾನೆ, ಮಮ ಮಾಯ ಮೋಹಿತ ಸಾ ಭವಿಷ್ಯತ್ ಕೇವಲ ಸಂಶಯ ಅಂತ. ಹೌದಾ ಮೋಹ ಬಂತ ಅಂತ ಹೇಳಿದರೆ ಇಷ್ಟು, ಲಕ್ಷ್ಮೀದೇವಿಗೆ ಸಹಜವಾದ ಮೋಹ ಇಲ್ಲ. ಅದು ಏನು ಬಂಗಾರದ ಅಕ್ಷರ ಬೆಳ್ಳಿ ಅಕ್ಷರ ಅಥವಾ ವಜ್ರದ ಅಕ್ಷರದಿಂದ ಕೆತ್ತಿದಿರೋ ಏನು ಗೊತ್ತಿಲ್ಲ, ಆದರೆ ಸ್ವಾಮಿಯ ತಾಕತ್ತೆಂಥದ್ದು, ಸ್ವಾಮಿಯ ಅಘಟನ ಘಟನಾ ಶಕ್ತಿ ಎಂಥದ್ದು ಅಂದ್ರೆ ಲಕ್ಷ್ಮೀದೇವಿಗೂ ಮೋಹ ಕೊಡಬಲ್ಲ ಅಂದರೆ ಏನು ತಪ್ಪಿಲ್ಲ, ಅದು ಆಚಾರ ಪಟ್ಟಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಲಕ್ಷ್ಮೀದೇವಿ ಬರ್ತಾಳೆ ಓಡಿ ಬರ್ತಾಳೆ, ಹೇಗೆ ಹೇಳಿದ್ರು ಹಾಗೆ ಮಾಡಿದ್ರೆ ಲಕ್ಷ್ಮೀದೇವಿ ಓಡಿ ಬರ್ತಾಳೆ. ಓಡಿ ಬಂದು ದೇವರನ್ನ ಆಲಿಂಗನ ಮಾಡಿಕೊಂಡು ಹೇಳುತ್ತಾಳೆ ಮಾಂಚ ಸಮ್ಮೋಹಯತ್ಯೇವ ಗೋವಿಂದ, ಎಂಥ ಶಬ್ದಗಳಲ್ಲಿ ಮಾಂಚ ನನ್ನನ್ನು ಸಮ್ಮೋಹಯತ್ಯೇವ, ಕಂಪಲ್ಸರಿ ನನ್ನನ್ನು ಸಮ್ಮೋಹಗೊಳಿಸುತ್ತಯ್ಯ ನಿನ್ನ ಮೋಹ, ನಿನ್ನ ವಿಶೇಷ ಮಾಯ ಅಂದರೆ ಅಲ್ಲಿ ನಾವು ಅರ್ಥ ಲಕ್ಷ್ಮೀದೇವಿಗೆ ಮೋಹ ಆಗಿಲ್ಲ ಬರೇ ನಾಟಕ ಆಡಿದ್ಲು ಅಂತ ಮಾಡಬೇಕಾ ಅಥವಾ ಮೋಹ ಬಂತು ಅಂತ ಮಾಡಬೇಕಾ ಅಂತ ಮತ್ತೆ ಚರ್ಚೆ. ಅಂದ್ರೆ ಲಕ್ಷ್ಮೀದೇವಿಗೆ ಮೋಹ ಬರುವಂತೆ ದೇವರು ಮಾಡಲಿಕ್ಕೆ ಆಗಲ್ವಾ? ಆಗತ್ತಲ್ಲ, ಆ ರೀತಿಯಾಗಿ ಮಾಡಬೇಕು ಎಂಬುದನ್ನು ಚೆನ್ನಾಗಿ ಈ ಎರಡೂ ವರ್ಗದ ವಾದವನ್ನು ಕೂಡಿಸಿದರೆ ಒಟ್ಟಾರೆ ಬರೋದೇನು, ಮೊಸರು ಕಡದಾಗ ಬೆಣ್ಣೆ ಬರುತ್ತಲ್ಲ, ಆ ಬೆಣ್ಣೆ ಬಂದದ್ದೇನು ಅಂದರೆ ವಾಯುದೇವರಿಗೆ ಸಹಜವಾಗಿ ಅಜ್ಞಾನ ಇಲ್ಲವೇ ಇಲ್ಲ, ಜ್ಞಾನದ ತಿರೋಧಾನ ಸಹಜವಾಗಿ ಇಲ್ಲವೇ ಇಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಕೆಲವೊಮ್ಮೆ ಹಾಗಾದರೆ ಪ್ರತಿಯೊಂದ್ಸಲ ಬಂದ ಭಯ ಅಜ್ಞಾನ ಎಲ್ಲವೂ ಕೂಡ ಅಂದರೆ ಅದು ಪ್ರತಿಯೊಂದ್ಸಲ ದೇವರು ಒತ್ತಿಟ್ಟು ಮಾಡಿದ್ದ ಅಥವಾ ಭಯ ಅಂಬುದು ಸಹಜವಾಗಿ ದೇವರೇ ಕೊಟ್ರ ಅಂದ್ರೆ ಇಲ್ಲ, ಎಲ್ಲೆಲ್ಲಿ ಅವರು ಅಸುರ ಮೋಹನಾರ್ಥವಾಗಿ ಭಗವಂತನ ಪ್ರೀತ್ಯರ್ಥವಾಗಿ ಮಾಡಬೇಕೋ ಅಲ್ಲೂ ಮಾಡಿದ್ದಾರೆ, ಹಾಗೆ ಎಲ್ಲಿ ಭಗವಂತವರಿಗೆ ವಿಶೇಷ ವಿಭೂತಿಯನ್ನು ಕೊಡಬೇಕೆಂದಿದ್ದಾನೋ ಅಲ್ಲೂ ಆ ರೀತಿಯಾಗಿ ಆಗಿದೆ. ಈ ತರ ಕೂಡಿಸಿದರೆ ಯಾವ ಗೊಂದಲವೂ ಇಲ್ಲ. ಆದ್ದರಿಂದ ಮುಂದೆ ಸ್ವಚ್ಛ ಕೌಶೇಯ ಪಟ ಕಟಿಸೂತ್ರ ಅಭಿರಾಮ ಕಟಿತಟಾಯ, ಕೌಶೇಯ ಪಟ ಒಳ್ಳೆ ಕಾಷಾಯ ವಸ್ತ್ರವನ್ನು ಉಟ್ಟಿದ್ದಾರೆ. ಕೌಶೇಯ ಪಟ ಅಂತ ಹೇಳಿದರೆ ಇದು ರೇಷ್ಮೆಯ ಬಟ್ಟೆ, ರೇಷ್ಮೆಯ ಬಟ್ಟೆ ಕಟಿಸೂತ್ರ, ಆ ಕಟಿಸೂತ್ರ ಮತ್ತು ರೇಷ್ಮೆಯ ವಸ್ತು ವಿಶೇಷವಾದ ವಸ್ತ್ರ, ಅದು ಪ್ರಾಣರೂಪಕ್ಕೂ ಅಂದ್ರೆ ಹನುಮಂತನ ರೂಪಕ್ಕೂ ಅನ್ವಯ ಆಗುತ್ತೆ. ಹನುಮಂತ ಬ್ರಹ್ಮಚಾರಿ, ಅದನ್ನು ಕಟಿಸೂತ್ರ ಬಂತು, ಕಟಿಸೂತ್ರ ಬಂತು, ಹಾಗೆ ಕೌಶೇಯ ಪಟ ವಿಶೇಷವಾಗಿ ಧಾರಣೆ ಮಾಡಿದ್ದು. ಮಧ್ವರಾಯರು ಅಷ್ಟೇ, ಕಟಿಸೂತ್ರ ಇದೆ ಅವರಿಗೂ ಇದೆ. ಗೃಹಸ್ಥರಿಗೆ ಕಟಿಸೂತ್ರ ಅಂಬುದು ವಿಹಿತವಾ ಅಲ್ಲವಾ ಅಂತ ಹೇಳಿದಾಗ ಸಾಮಾನ್ಯವಾಗಿ ವಿಹಿತ ಅಲ್ಲ ಅಂಬುದೇ ಶಾಸ್ತ್ರದಲ್ಲಿ ಬರುತ್ತೆ, ಗೃಹಸ್ಥರಿಗೆ ಕಟಿಸೂತ್ರ ಇಲ್ಲ. ಅದಕ್ಕೆ ಸ್ವಚ್ಛ ಕೌಶೇಯ ಪಟ ಕಟಿಸೂತ್ರ ಅಭಿರಾಮ ಕಟಿತಟಾಯ, ಅಂದ್ರೆ ಭೀಮಸೇನ ದೇವರನ್ನ ಬಿಟ್ರ ಇವರು ಅಂದ್ರೆ ಅದರಲ್ಲಿ ಹೇಳ್ತಾ ಇದ್ದಾರೆ ಸ್ವಚ್ಛ ಕೌಶೇಯ ಪಟ ಅಂತ ತಗೊಂಡಾಗ ಅಲ್ಲಿ ಭೀಮನೂ ಬಂದ ಹನುಮಂತನೂ ಬಂದ, ಇನ್ನ ಕಟಿಸೂತ್ರ ಅಂತ ತಗೊಂಡಾಗ ಹನುಮ ಮತ್ತು ಮಧ್ವರಾಯರು ಚೆನ್ನಾಗಿ ಬರ್ತಾ ಇದ್ದಾರೆ ಅಂತ. ಅಭಿರಾಮ ಕಟಿತಟಾಯ, ಆ ಪ್ರಾಣದೇವರ ಆ ಕಟಿ ಪ್ರಾಂತದಲ್ಲಿ ಹುಟ್ಟಂತಹ ಅದ್ಭುತವಾದ ಪೀತಾಂಬರವನ್ನು ನೋಡಿದರೆ ಅದು ನೋಡ್ತಾ ಇದ್ರೆ ಹಾಗೇ ನೋಡ್ತಾ ಇರಬೇಕು ಅನ್ಸುತ್ತೆ. ಅಭಿರಾಮ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಾಯುದೇವರ ಹೇಗೆ, ಇಲ್ಲೊಂದು ಸೂತ್ರ ಇದೆ, ದೇವರ ಆಭರಣ ಆಯುಧ ಅಂಬರ ಯಾರು, ದೇವರೇ. ದೇವರೇ ದೇವರ ಆಯುಧ, ದೇವರ ಆಭರಣ, ದೇವರ ವಸ್ತ್ರ, ಎಲ್ಲ ದೇವರೇ. ಆದರೆ ಲಕ್ಷ್ಮೀದೇವಿ ಕೇಳಿಕೊಂಡು ಅಲ್ಲಿ ಬಂದು ಕೂತ್ಲು. ಅದಕ್ಕೆ ದೇವರ ಆಭರಣ ಆಯುಧ ಅಂಬರ ಆಲಯಗಳಾಗಿ ಲಕ್ಷ್ಮೀ ದೇವಿ ಇದ್ದಾಳೆ ಎಂದು. ಅಂದರೆ ಭಗವಂತನ ಪ್ರೀತ್ಯರ್ಥ ಸೇವಾ ಮಾಡಲಿಕ್ಕೆ ವಿಶೇಷವಾಗಿ ಆ ಲಕ್ಷ್ಮೀ ದೇವಿ ಅಲ್ಲಿ ಕೂತಿರ್ತಾಳೆ. ಇದೇ ಸೂತ್ರ ಎಲ್ಲ ಕಡೆ ಬರ್ತಾ ಇದೆ. ಹಾಗೆ ಲಕ್ಷ್ಮೀದೇವಿಯ ಆಭರಣ ಇದೆಲ್ಲ ಆಗಿ ಯಾರ್ಯಾರಿರ್ತಾರೆ, ಸರಸ್ವತಿ ಭಾರತಿ ಮೊದಲಾದಂತಹ ದೇವಿಯೆಲ್ಲ ಇರ್ತಾರೆ. ಅಷ್ಟೇ ಅಲ್ಲ, ದ್ವಿತೀಯ ಸ್ಕಂದದಲ್ಲಿ ಬ್ರಹ್ಮದೇವರಿಗೆ ಭಗವಂತನ ದರ್ಶನ ಆಗುತ್ತೆ, ವೈಕುಂಠದ ದರ್ಶನ. ಪುರುಷನಾಮ ಭಗವಂತನ ದರ್ಶನ, ವೈಕುಂಠ ದರ್ಶನ ಆದಾಗ ಅಲ್ಲಿ ಲಕ್ಷ್ಮೀ ದೇವಿಯ ವರ್ಣನೆ ಮಾಡುತ್ತಾರೆ. ಈ ವೈಕುಂಠ ಎಂಥದ್ದು ಅಂದರೆ ಸಾಕ್ಷಾತ್ ಸ್ವಯಂ ಲಕ್ಷ್ಮೀ ತಾನೇ ಎಲ್ಲ ಕೆಲಸ ಮಾಡತಕ್ಕಂಥ ಜಾಗ ಅಂತ ವರ್ಣನೆ ಮಾಡುತ್ತಾ ಹೌದು ಇದು ಭಾಗವತ ಸ್ಕಂದದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡುತ್ತಾ. ಆ ಲಕ್ಷ್ಮೀದೇವಿ ಒಂಬತ್ತು ರೂಪಗಳಿಂದ, ನವರೂಪಿಣಿ, ಒಂಬತ್ತು ರೂಪಗಳಿಂದ ದೇವರ ಸೇವಾ ತಾನೇ ಒರೆಸೋದು, ಒಬ್ಬರಿಗೂ ಬಿಡಲ್ಲ. ಬ್ರಹ್ಮದೇವರು ಮುಕ್ತ ಬ್ರಹ್ಮರು ಎಲ್ಲ ಕೂತಿರ್ತಾರೆ, ಚೂರು ಬಿಡಮ್ಮ ಅಂದ್ರೆ ಬಿಡಲ್ಲ, ಯಾರು ಟಚ್ಮಿನಾಟ್, ದೇವರ ಸೇವಾ ನಾನೇ ಮಾಡಬೇಕು ಅಂತ ಆಕೆ ಮಾಡ್ತಾ ಇದ್ದಾಳೆ. ಆ ಮಾಡುವಾಗ ಇವರೆಲ್ಲ ಏನು ಮಾಡಬೇಕು, ನಾವು ಮಾಡಬೇಕು ಅಂತ ಹಂಬಲ, ಬಿಡಲ್ಲ ಆಕೆ. ಏನು ಮಾಡ್ತಾ ಇದ್ರು ಅಂದ್ರೆ ಹೇಳ್ತಾರಲ್ಲಿ, ಆಕೆ ನಡೀತಾ ಇದ್ದರೆ ಆ ಪಾದಕ್ಕೆ ಮಂಜೀರ ಧ್ವನಿ ಅಂದ್ರೆ ಗೆಜ್ಜೆ, ಗೆಜ್ಜೆಯ ಧ್ವನಿ ಬರ್ತಾ ಇತ್ತು. ಆ ಗೆಜ್ಜೆ ಸುತ್ತು ಹೇಳ್ತಾರಲ್ಲಿ, ದುಂಬಿಗಳು ಗಿಳಿಗಳು ತಿರುಗ್ತಾ ಇದ್ದುವು ಅಂತ ವರ್ಣನೆ ಮಾಡುತ್ತಾರೆ. ಅಲ್ಲಯ್ಯ, ಲಕ್ಷ್ಮೀದೇವಿ ಕಾಲು ಸುತ್ತು ದುಂಬಿಗಳು ಗಿಳಿಗು ತಿರುಗ್ತಾ ಇತ್ತು ಅಂದ್ರೆ ವಿಜಯಧ್ವಜರು ಅದಕ್ಕೆ ವ್ಯಾಖ್ಯಾನ ಬರೀತಾರೆ, ಅದು ದುಂಬಿಗಳು ಗಿಳಿಗಳಲ್ಲ, ಮುಕ್ತ ಬ್ರಹ್ಮರು ಮೊದಲಾದವರೆಲ್ಲ ತಿರುಗ್ತಾ ಇದ್ರು. ತಿರುಗತಾ ಆಕೆಯ ಕಾಲಿನ ನಾದದಿಂದ ಬರುವ ಉಪದೇಶ, ಆಕೆಯ ಕಾಲಿನ ಗೆಜ್ಜೆಯ ನಾದ ಮುಕ್ತ ಬ್ರಹ್ಮರಿಗೆ ಉಪದೇಶ, ಭಗವಂತನ ಗುಣಗಳನ್ನು ಹೇಳುತ್ತಾ ಇವೆ. ಆ ನಾದವನ್ನು ಕೇಳುತ್ತಾ ತಿರುಗ್ತಾ ಇದ್ರಂತೆ. ಆ ಸುಂದರವಾದ ಪ್ರಸಂಗ. ದಾಸರಾಯರು ನಮಗೆ ಒಳ್ಳೆ ಚಿಕ್ಕಟ್ಟಕ್ಕಂತ ಫೋಟೋ ತೆಗಿತಾರಲ್ಲ, ಆ ತರ ದಾಸರಾಯರ ಮಾತು ಬರುತ್ತೆ. ಹೇಳುತ್ತಾರೆ, ರಮಾ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನರು ಯಾರಮ್ಮ ಅಂತ ಹೇಳುವಾಗ ಒಂದು ಸುಂದರವಾದ ಪದ ಹೇಳ್ತಾರೆ ನೋಡಿ, ಉಮೇಶ ಮೊದಲಾದ ಅಮರ ನಿಖರವು ಭ್ರಮಿಸಿ ನಿನ್ನ ಪದ ಕಮಲ ಭಜಿಪೋರೆ ಅಂದ್ರು. ಅರ್ಥ ಆಗಲ್ಲ ನಮಗೆ, ಈ ಸೀನ್ ಇಲ್ಲಾಂಗಿದ್ರೆ ಇದು ಅರ್ಥವೇ ಆಗಲ್ಲ ನಮಗೆ. ಏನು ಉಮೇಶ ಮೊದಲಾದ ಅಮರ ನಿಖರವು ಭ್ರಮಿಸಿ ಅಂದ್ರೆ ತಲೆಕೆಟ್ಟು ಅಂತ ನಮ್ಮ ಅರ್ಥ. ಭ್ರಮಿಸಿ ನಿನ್ನ ಪದ ಕಮಲ ಭಜಿಪೋರೆ ಅಂದ್ರೆ ಇನ್ಯಾರೋ ಪಂಡಿತರಂದ್ರು, ದಾಸರಾಯರು ಆ ಪದ ಆಗ್ಲಿಕ್ಕಿಲ್ಲ. ದೇವತೆಗಳೆಲ್ಲ ತಲೆಕೆಟ್ಟುತ್ತೆ ಲಕ್ಷ್ಮೀದೇವಿ ಭಜನೆ ಮಾಡ್ತಾರ, ಭ್ರಮಿಸಿ ಅಲ್ಲ ಇನ್ನೇನೋ ಪದ ಇರಬೇಕು ಅಂತ ರಿಪೇರ್ ಮಾಡಿ ಅದಕ್ಕೆ ಹೇಳಿದ್ರು. ಭ್ರಮಿಸಿ ಅಂದ್ರೆ ಆಕೆಯ ಸುತ್ತ ಸತ್ಯವಾಗಿ ಭ್ರಮಿಸಿ, ಆಕೆಯ ಪಾದದ ಸುತ್ತು ಭ್ರಮಿಸಿ, ದುಂಬಿಗಳಾಗಿ ಗಿಳಿಗಳಾಗಿ ಭ್ರಮಿಸಿ ಭಜಿಪೋರೆ ಅಂತ ಅದು ನೋಡಿ ಹೇಳಿದ ಮಾತು ಅದ್ಭುತವಾದ ಮಾತದು. ಆ ರೀತಿಯಲ್ಲಿ ಎಲ್ಲಿಗೆ ಬಂದೆ, ಹಾಗೆ ಲಕ್ಷ್ಮೀದೇವಿಯ ಆಭರಣಗಳು ಮಿಕ್ಕವರಾಗಿರ್ತಾರೆ, ಹಾಗೆ ವಾಯುದೇವರ ಆಭರಣ ಯಾರು ಅಂದ್ರೆ ಭಾರತೀ ದೇವಿಯೇ. ವಾಯುದೇವರ ಸರ್ವಾಂಗಗಳಲ್ಲಿ ಎಲ್ಲ ಆಭರಣ ಅಂಬರ ವಸ್ತ್ರ ಎಲ್ಲ ಆಗಿ ಅವರು ಸೇವಾ ಮಾಡಲಿಕ್ಕೆ ಸದಾ ಭಾರತೀ ದೇವಿಯರು ನಿಂತಿರ್ತಾರೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಇದನ್ನು ವಾಜರಾದರೆ ಒಂದು ಕಡೆ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ, ಹೀಗಿದೆ ಸ್ಥಿತಿ ಅಂತ ಹೇಳ್ತಾರೆ. ಅಂಥ ಕಾಲಕ್ಕೆ ಅವರು ಉಟ್ಟ ವಸ್ತ್ರ ಎಂಥದ್ದು, ಭಾರತೀ ದೇವಿಯೇ ಕೂತಿದ್ದಾಳೆ. ಭಾರತೀ ದೇವಿ ಎಂಥವಳು ಅಂದ್ರೆ ಜ್ಞಾನಿಗಳಿಗೆ ಅದ್ಭುತವಾದ ಆನಂದ ಕೊಡತಕ್ಕಂಥವಳು. ಅದಕ್ಕೆ ಹೇಳುತ್ತಾರೆ ಸ್ವಚ್ಛ ಭಾರತೀ ದೇವಿ ಹೇಗೆ ಸ್ವಚ್ಛವಾದ ಜ್ಞಾನಕ್ಕೆ ಪ್ರತೀಕ. ಸ್ವಚ್ಛ ಕೌಶೇಯ ಪಟ ಕಟಿಸೂತ್ರ ಅಭಿರಾಮ ಕಟಿಕಟಾಯ, ಅದನ್ನ ಉಟ್ಟಂತ ವಾಯುದೇವರ ಆ ಕಟಿ ಪ್ರಾಂತವನ್ನು ನೋಡುತ್ತಾ ಇದ್ರೆ ಎಲ್ಲರಿಗೂ ಕೂಡ ಮತ್ತ ನೋಡಬೇಕು 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 ಅಂತ ಅನಿಸ್ತಾ ಇತ್ತಂತೆ. ವಾಯುದೇವರ ಆ ಕಟಿಯನ್ನು ನೋಡುವುದು, ಅಲ್ಲ ಕಟಿ ನೋಡುವುದು ಏನಿದು ಅಂತ ಹೇಳಿದರೆ ಹೇಳುತ್ತಾರೆ ಮಧ್ವರಾಯರು ನಡೆದದ್ದು ನುಡದದ್ದು ತಿರುಗಾಡಿದ್ದು ಕೂತದ್ದು ಎದ್ದದ್ದು ಸ್ಮರಣೆ ಮಾಡಿದವರಿಗೆ ಸ್ಮೃತಿ ಮಾತ್ರ ಆದ್ರೆ ಹೌದಾ ಭವಾಮ ವರ್ಗರಾತ್ರಿ ಹೌದಾ ಗಮನಾಸನ ಸಂಕಟಾದಿ ಲೀಲಾ. ಆಚಾರ್ಯರು ನಡೆದದ್ದು ನುಡದದ್ದು ಎಲ್ಲರಿಗೂ ವಿಶೇಷವಾಗಿ ಮೋಕ್ಷವೇ ಕೊಟ್ಬಿಡುತ್ತಯ್ಯ ಅಂತ ಹೇಳಿದರೆ ಆ ವಾಯುದೇವರ ಕಟಿ ಪ್ರಾಂತ ಅದನ್ನು ನೋಡಿದ ಕೂಡಲೇ ಎಲ್ಲರೂ ಹಾಗೇ ನೋಡುತ್ತಾ ಇದ್ದರೆ ಆ ನೋಟವೇ ಸಾಕು ನಮ್ಮ ಪಾಪ ಕತ್ತರಿಸಿ ಹೋಗುತ್ತೆ. ಹಾಗಾದರೆ ನಮ್ಮ ನೋಟ ಅವರ ಕಟಿಯಲ್ಲೇ ಹೋಗಬೇಕಾದರೆ ಆ ವಸ್ತ್ರದ ಕಡೆಯೇ ಹೋಗಬೇಕಾದರೆ ಆ ವಸ್ತ್ರ ಹೇಗಿರಬೇಕು? ಅಭಿರಾಮ, ಅದ್ಭುತವಾಗಿ ಎಲ್ಲರ ಮನಸ್ಸನ್ನ ಸಂತೋಷಗೊಳಿಸುವಂಥದ್ದು. ಯಾಕೆ ಗೊಳಿಸುತ್ತೆ ಹಾಗೆ ಅಂದರೆ ಭಾರತೀ ದೇವಿ ಇದ್ದದ್ದರಿಂದ. ಅಂಥ ಸುಂದರವಾದಂಥ ಅವರ ಕಟಿಯನ್ನು ವರ್ಣನೆ ಮಾಡುತ್ತಾ ಇದ್ದಾರೆ. ಇನ್ನ ಸ್ವಾಭಾವಿಕ ಅಣಿಮಾದಿ ಕೂಟಾಯ, ಅಣಿಮಾದಿ ಅಷ್ಟಸಿದ್ಧಿಗಳು ವಾಯುದೇವರಲ್ಲಿದೆ. ಹೇಗಿದೆ ಅಂದ್ರೆ ಮಿಕ್ಕವರು ಪಡ್ಕೊಳ್ತಾರೆ ತಪಸ್ಸಿನಿಂದ, ತಪಸ್ಸಿನಿಂದ ಅಣಿಮಾದಿ ಅಷ್ಟಸಿದ್ಧಿಗಳು ಪಡ್ಕೊಳ್ತಾರೆ. ಪಡ್ಕೊಂಡು ಕುಳ್ಳೆ ಜಾರಿ ಹೋಗ್ತಾ ಇರುತ್ತವು, ಅದು ಯಾವುದು ನಿಲ್ಲಲ್ಲ. ಏನ್ ಹಿಡ್ಕೊಂಡು ಹಿಡ್ಕೊಳ್ತಾರೆ, ಚೂರು ತಪಶಕ್ತಿ ಕರಗಿತ ಸಿದ್ಧಿ ಕೃಷ್ಣ ಅರ್ಪಣ ಹೋಯಿತು ಅಂತ. ಇದು ಹಾಗಲ್ಲ, ಅಚ್ಚಳಿಯದ ಸಿದ್ಧಿ ಅಲ್ಲ ಅಣಿಮಾಡಿ ಅಷ್ಟಸಿದ್ಧಿಗಳು. ನ್ಯಾಚುರಲ್ ಇನ್ಬಿಲ್ಟ್ ಅವರಿಗೆ, ಯಾರಿಗೆ? ವಾಯುದೇವರಿಗೆ, ಸಹಜವಾಗಿ ಬಂದ್ಬಿಟ್ಟಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇಂಥ ಒಂದು ರಹಸ್ಯ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲೂ ನಮ್ಗೆ ಗೊತ್ತಿಲ್ಲ, ಅವರು ವಾಯುದೇವರು ಅಣಿಮಾದಿ ಅಷ್ಟಸಿದ್ಧಿಗಳು ಅವರಿಗಿದೆ ಅಂತ ನಮಗೆ ಗೊತ್ತು, ಎಲ್ಲಾ ಕಡೆ ಗೊತ್ತು. ಆದರೆ ಅಣಿಮಾದಿ ಅಷ್ಟಸಿದ್ಧಿಗಳು ಮಧುರಾಯರ ಕಥೆಯಲ್ಲಿ ಬರುತ್ತೆ. ಕಾಂತಾವರದಲ್ಲಿ, ಕಾಂತಾವರದಲ್ಲಿ ಚಿಕ್ಕ ಹುಡುಗನ ಹೆಗಲೇರಿ ಅಷ್ಟು ದೊಡ್ಡ ಆಳು ಮಧ್ವರಾಯರು ಚೆನ್ನಾಗಿ ಪರಿಕ್ರಮ ದೇವರಿಗೆ ಮಾಡಿದರು ಅಂದ್ರೆ ಎಷ್ಟು ಅಣಿಮ ಲಘಿಮ ಸಿದ್ಧಿಗಳಿವೆ ಹೌದು ಅಂತ ನಾವು ಒಪ್ತೀವಿ. ಆದ್ರೆ ತಲೆಯಲ್ಲಿ ಅಣಿಮಾದಿ ಅಷ್ಟಸಿದ್ಧಿಗಳು ಪಡೆದವರು ಇನ್ನಾ ಬಹಳ ದಿನ ಕೂತಿದ್ದಾರೆ, ಅವರಂತೆ ವಾಯುದೇವರು ಅಂತ ನಾವು ತಿಳಿಯುತ್ತೀವೇನೋ? ತಿಳಿಯಲ್ಲ ಅಂತ ಗ್ಯಾರಂಟಿ ಏನು? ಆ ರೀತಿ ತಿಳಿಯಬಾರದು ಅಂತ ಎಚ್ಚರ ಕೊಡತಾ ಇದ್ದಾರೆ ವ್ಯಾಸರಾದರು. ಇದು ಸ್ವಾಭಾವಿಕ ಅಣಿಮಾದಿ ಕೂಟಾಯ, ಅಚ್ಚಳಿಯದ ನ್ಯಾಚುರಲ್ ಇನ್ಬಿಲ್ಟ್. ಇದನ್ನು ತಪಶಕ್ತಿಯಿಂದ ತಪಸ್ಸು ಮಾಡಿ ಪಡ್ಕೊಂಡದ್ದಲ್ಲ, ಅವರು ಸಹಜವಾಗೇ ಅವರಲ್ಲಿದೆ. ಅದಲ್ಲಿ ಹೆಗ್ಗಂತರಿ ಅವರಿಗೆ ಅಂದ್ರೆ ಆ ಪದಾರ್ಥವೇ ಅಂತಹದ್ದು, ಆ ವಾಯುದೇವರೆಂಬ ಪದಾರ್ಥವೇ ಅಂತಹದ್ದು, ಅದನ್ನು ಯಾರೂ ತಯಾರು ಮಾಡಿಲ್ಲ, ಹಾಗೇ ಇದೆ. ಅದಕ್ಕೆ ಅವರನ್ನು ನೋಡಿ ಆಶ್ಚರ್ಯಪಟ್ಟುಬಿಡುತ್ತಾರೆ ಜಗನ್ನಾಥದಾಸರು. ಎಷ್ಟು ಚೆನ್ನಾಗಿ ಹೇಳುತ್ತಾರೆ, ಆ ಬ್ರಹ್ಮದೇವರನ್ನ ವಾಯುದೇವರನ್ನ ನೋಡಿ ಯಾರಿಗೂ ಸಿಗದ ಸಂಪತ್ತು ಇದು, ಅಣಿಮಾದಿ ಅಷ್ಟಸಿದ್ಧಿಗಳು ಸಹಜವಾಗಿದೆ. ಇನ್ನು ದೇವರ ಎದುರಿಗೆ ಕೂತಿರ್ತಾನೆ, ಹೋಗು ಅಂದ್ರೆ ಹೋಗಲ್ಲ, ಎದುರಿಗೆ ದರ್ಶನ ಕೊಡತಾ ಇರ್ತಾನೆ. ಮಿಕ್ಕವರಿಗ ಕೇಳಿಕೊಂಡ್ರು ಬರಲ್ಲ, ದರ್ಶನ ಕೊಟ್ಟು ನಾನಿರಲ್ಲ ಅಂತ ಓಡತಾ ಇರ್ತಾನೆ. ಇವರೀಗ ಸದಾ ನಿಂತಿರುತ್ತಾನೆ. ಅದು ಹೇಳ್ತಾರೆ, ಏನು ಧನ್ಯರೋ ಬ್ರಹ್ಮ ಗುರು ಪವಮಾನರು ಇರುವರು, ಈ ಪರಿಯಲಿ ಈ ಥರ ರಮಾನಿವಾಸನ ವಿಮಲ ಲಾವಣ್ಯಾತಿಶಯಗಳನ್ನು ಸಾನುರಾಗದಿ ಕೇಳಿ ಸುಖಿಪ ಅಲ್ಲ ನೋಡಿ ಸುಖಿಪ ಮಹಾನುಭಾವರ ಭಾಗ್ಯವೆಂತುಟು. ಭವಾನುಧವನಿಗೆ ಅಸಾಧ್ಯವೆನಿಸಲು ರುದ್ರದೇವರಿಗೆ ವಾಯುದೇವರ ಮಹಿಮಾ ಚಿಂತನೆ ಮಾಡಲಿಕ್ಕೂ ಇಂಪಾಸಿಬಲ್ ಅಂತೆ. ವಾಯುದೇವರು ಕರುಣಿಸಿ ಅವರ ತಲೆಯಲ್ಲಿ ಕೂತರೆ ವಾಯುದೇವರ ಮಹಿಮೆಯ ಚೂರು ಭಾಗ ಗರುಡ ಶೇಷ ರುದ್ರರಿಗೆ ಬರುತ್ತೆ. ಅದು ವಾಯುದೇವ ಅನುಗ್ರಹ ಮಾಡಿದರೆ, ಇಲ್ಲದಿದ್ದರೆ ತಾವಾಗಿ ತೆಳಲಿಕ್ಕೆ ಸಾಧ್ಯವಿಲ್ಲ ಅಂದ್ರು. ಆ ಬಿಂಬ ಪ್ರತಿಬಿಂಬವಾದ ಹಾಗೆ ಬರುತ್ತೆ ನೋಡಿ. ಹಾಗಾದರೆ ಗರುಡ ಶೇಷ ರುದ್ರಾದಿಗಳ ತಾಕತ್ತೆಂತಹದ್ದು ಅಂದ್ರೆ, ಅದು ಮಧ್ವರಾಯರೇ ಉತ್ತರ ಕೊಡುತ್ತಾರೆ. ನಾಗಾರಿ ರುದ್ರ ಬಲ ಪೌರುಷ ಆಪ ವಿಷ್ಣೋ ವಾಹತ್ತ ಮುತ್ತಮ ಜವೋ ಯದಪಾಂಗಲೇಶಂ. ಆ ಶಕ್ತಿಯ ಮುಂದೇನು ಹೇಳ್ತಾರೆ, ಶಕ್ರ ಮುಖ ದೇವ ಗಣೈಹಿ ಅಚಿಂತ್ಯಂ, ಗರುಡಶೇಷ ರುದ್ರಾದಿಗಳ ತಾಕತ್ತನ್ನ ಇಂದ್ರದೇವರು ಕನಸಲ್ಲೂ ಕಾಣಲಿಕ್ಕಿಲ್ಲ, ಇಂಥದ್ದು ಅಂತ ಇಮ್ಯಾಜಿನೇಷನ್ ಬರ್ಲಿಕ್ಕೆ ಆಗಲ್ಲಂತೆ, ಅಂಥ ತಾಕತ್ತು ಗರುಡಶೇಷ ರುದ್ರರಿಗೆ. ಮತ್ತೆ ಗರುಡಶೇಷ ರುದ್ರನ ತಾಕತ್ತು ಚೂರು ಪರಿಚಯ ಇಲ್ಲವಾ ಇಂದ್ರದೇವರಿಗೆ ಅಂದ್ರೆ, ಅವರ ಅನುಗ್ರಹದಿಂದ ಚೂರು ಪರಿಚಯ ಆಗುತ್ತಂತೆ. ಇದು ನೋಡಿ ತಾರತಮ್ಯ ಅಂದ್ರೆ ಹೀಗೆ, ಗರುಡಶೇಷ ರುದ್ರಾದಿಗಳ ತಾಕತ್ತು ಅವರ ಅನುಗ್ರಹದಿಂದ ಚೂರು ಪರಿಚಯ ಇಂದ್ರದೇವರಿಗಾಗುತ್ತೆ, ವಾಯುದೇವರ ಪರಿಚಯ ಗರುಡಶೇಷ ರುದ್ರಾದಿಗಳಿಗೆ ಚೂರಾಗುತ್ತೆ, ಲಕ್ಷ್ಮೀದೇವಿಯ ಪರಿಚಯ ವಾಯುದೇವರಿಗೆ ಆಕೆಯ ಕರುಣೆಯಿಂದ ಚೂರಾಗುತ್ತೆ. ಲಕ್ಷ್ಮೀದೇವಿಗೆ ದೇವರ ಪರಿಚಯ ದೇವರ ಕರುಣೆಯಿಂದ ಬಹಳ ಚೂರಾಗುತ್ತೆ, ಅದು ಆಕೆ ಹೇಳ್ಕೊಡ್ತಾಳೆ ನಂಗೆ ಬಹಳ ಚೂರಾಗುತ್ತೆ ಅಂತ. ಅಂದ್ರೆ ನಮ್ ಸ್ವಾಮಿ ಅಂಥವ, ಅದಕ್ಕೆ ಆಚಾರ್ಯ ಹೇಳ್ತಾರೆ ಈ ತಾರತಮ್ಯ ಇದೆಯಲ್ವಾ, ಈ ತಾರತಮ್ಯದಿಂದಲೇನೆ ಟಾಪ್ಮೋಸ್ಟ್ ಪಿಚ್ ಸ್ವಾಮಿ ಎಂಬುದು ಸಿದ್ಧ ಆಗುತ್ತೆ. ಯಾರ ತಲೆಯಲ್ಲಿ ತಾರತಮ್ಯವೇ ಬರಲಿಲ್ಲ ಅವ ಭ್ರಷ್ಟ, ಎದುರಿಗೆ ದೊಡ್ಡ ಮಣಿ ಇಟ್ಟುಕೊಂಡ್ರು ಕಲ್ಲು ಅಂತ ನೋಡಬೇಕಾಗತ್ತವ ಅಂತ ತಿಳಿಸಿಕೊಡುತ್ತಾರೆ. ಇಡೀ ಆಚಾರ್ಯರು ಏನು ಸಿದ್ಧಾಂತದಲ್ಲಿ ಹೇಳಿದ್ದಾರೆ, ಏನ್ ಹೇಳಿದ್ರಪ್ಪ ಭೇದ ಅಂತ ಹೇಳಿದ್ರು, ಆ ಭೇದ ಒಂದೇ ಎಲ್ಲವನ್ನ ಸಿದ್ಧಿ ಮಾಡುತ್ತೆ. ಆ ಭೇದವನ್ನ ದೊಡ್ಡ ಅಮೃತದ ಕಡಲು, ಭೇದ ಅಂಬೋದೇ ಆಚಾರ್ಯ ಸಿದ್ಧಾಂತದ ಅಮೃತ ಕಲಶ, ಅದು ಹಾಗೆ ಇದ್ರೆ ಅದನ್ನ ವ್ಯಾಸರಾದರು ಮೇಲಕ್ಕೆತ್ತಿಟ್ರು ಭೇದೋಜ್ಜೀವನ ಅಂತ, ಭೇದವನ್ನ ಮೇಲಕ್ಕೆತ್ತಿಟ್ಟು ಅದ್ಭುತವಾದ ಉಪಕಾರ ಮಾಡಿದ್ರು. ಆ ತರ ನಾನಿನ್ನ ವಾಯುಗದ್ಯದ ಬಹಳ ಹೇಳಬೇಕಾದ ವಾಯುಗದ್ಯದ ಸ್ವಲ್ಪ ಮಾತ್ರ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ ಅಷ್ಟೆ, ಪೂರ್ಣ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಆದರೆ ಉದ್ದೇಶ ಏನು, ಯಾಕೆ ಇದು ಸಬ್ಜೆಕ್ಟ್ ಇಟ್ಕೊಂಡ್ರ ಅಂದ್ರೆ, ವ್ಯಾಸರಾಜರ ಪರಿಚಯ, ಅವರ ದೃಷ್ಟಿಕೋನದ ಪರಿಚಯ, ಅಪರೂಪದ ತಾಕತ್ತಿನ ಪರಿಚಯ, ಜನಕ್ಕಾಗಿ ಭಕ್ತಿಯಿಂದ ಒಂದು ನಮಸ್ಕಾರ ಸಲ್ಲಿಸಿದರೆ ಸಾಕು ಆರಾಧನೆ ಆಗುತ್ತಲ್ಲ, ಆ ಉದ್ದೇಶದಿಂದ ವಾಯುಗದ್ಯದ ಸಂಕ್ಷೇಪ ಪರಿಚಯವನ್ನ ನಾನು ಮಾಡಿಕೊಟ್ಟೆ. ಎಂಬಲ್ಲಿಗೆ ಈ ಒಂದು ವಿಶೇಷ ಅವಕಾಶವನ್ನು ಕೊಟ್ಟು ವ್ಯಾಸರಾಜರ ಬಗ್ಗೆ ನನ್ನಂಥ ಚಿಕ್ಕ ಕ್ರಿಮಿ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವಕಾಶವನ್ನ ನಮ್ಮ ನಾಗೂರು ಶ್ರೀನಿವಾಸರಾಯರು ಕೊಟ್ಟಿದ್ದಾರೆ, ಅವರಿಗೆ ಸಹಕಾರ ನಮ್ಮ ಮಾತು ಸಂಘದವರು ಕೊಟ್ಟಿದ್ದಾರೆ. ಎಲ್ಲೆಲ್ಲ ನಾನು ಎಲ್ಲಿಗೋ ಓಡಬೇಕಾಗಿತ್ತು, ಅವರೆಲ್ಲೋ ಕಾರ್ಯಕ್ರಮ ಇಟ್ಟಿದ್ರೆ ಮಾತು ಸಂಘದವರು ಸಹಕಾರ ಕೊಟ್ಟದಕ್ಕೆ ನಾನು ಇಲ್ಲೇ ಇದ್ದು ಹೇಳಲಿಕ್ಕಾಯಿತು, ಅದು ನನ್ನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವು ಸೇರಿತು. ಆದ್ದರಿಂದ ಭಗವಂತ ಅವರಿಗೆ ವಿಶೇಷವಾಗಿ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಇತೋತ್ಪದಿಕವಾಗಿ ವಿಶೇಷ ವ್ಯಾಸರಾಜರ ಕುರಿತಾಗಿ ಸೇವೆಯನ್ನು ಸಲ್ಲಿಸುವ ಭಾಗ್ಯ ಅವರಿಗೆ ಭಗವಂತ ಕೊಡಲಿ ಅಂತ ಹೇಳುತ್ತಾ, ಇನ್ನ ಎಲ್ಲರಿಗೂ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಸಂಪತ್ತು ಎಲ್ಲವನ್ನ ಕೊಟ್ಟು ಅವನ ಸೇವಾ ಮಾಡುವ ಭಾಗ್ಯ, ಭಗವಂತನ ತತ್ವಜ್ಞಾನ ಅನುಷ್ಠಾನಕ್ಕೆ ಬರಲಿ ಎಂಬ ಭಾಗ್ಯ ಎಲ್ಲರೂ ಕೊಡಲಿ ಎಂಬಲ್ಲಿಗೆ ಹೇಳುತ್ತಾ, ಇವತ್ತು ಇನ್ನೊಬ್ಬ ಮಹಾನುಭಾವರ ಆರಾಧನೆ. ಸತ್ಯಬೋಧರು ಮಹಾನುಭಾವರು, ಅವರ ಕುರಿತು ನಮ್ಮಂಥವರೇನು ಹೇಳ್ತೇವೆ, ಸಾಧ್ಯವೇ ಇಲ್ಲ. ಜಗನ್ನಾಥದಾಸರಂತವರು ಹೇಳಬೇಕು, ದೇವರನ್ನು ಕಂಡವರೇ ದೇವರನ್ನು ಕಂಡವರ ಕುರಿತು ಹೇಳೋದು, PhD ಓದಿದವರ ಕುರಿತು, ಅವರಿಗೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡೋ ಕಾಲಕ್ಕೆ ಅವರ ಕುರಿತು ಯಾರು ಇಂಟ್ರೊಡಕ್ಷನ್ ಕೊಡಬೇಕು ಅಂದ್ರೆ, 10th class 10 ಸಲ ಫೇಲ್ ಆದವ PhD ಓದಿದವನ ಕುರಿತು ಬಹಳ ಚೆನ್ನಾಗಿ ಓದಿದ್ದಾರೆ ಅಂದ್ರೆ ಅವನ ಮಾತಿಗೆ ಬೆಲೆ ಇರಲ್ಲ. PhD ಓದಿದವನ ಕುರಿತು ಯಾರು ಹೇಳಬೇಕು ಅಂದ್ರೆ PhD ಮಾಡಿದವರಿಗೆ ಹೇಳಬೇಕು, ಮಾಡಿದ್ರೆ ಎಸ್ ಅದಕ್ಕೊಂದು ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇರುತ್ತೆ. ಹಾಗೆ ದೇವರನ್ನ ಕಂಡವರ ಕುರಿತು ಯಾರು ಹೇಳಬೇಕು, ದೇವರನ್ನು ಕಂಡವರೇ ಹೇಳಬೇಕಷ್ಟೇ ಹೊರತು ಇನ್ನೊಂದಲ್ಲ. ಜಗನ್ನಾಥದಾಸರು ಹೇಳ್ತಾರೆ, ಆವ ಮುನಿಗಳು ಮತ್ತಾವ ದೇವತೆಗಳು ಅಂತ ಮಹಾನುಭಾವರ ವರ್ಣನೆ ಮಾಡುತ್ತಾರೆ. ಸತ್ಯಬೋಧ ಸತ್ಯಸಂಧ ಸತ್ಯವರರ ಅಂತ ಪೀಳಿಗೆಯನ್ನೇ ವರ್ಣನೆ ಮಾಡುತ್ತಾರೆ ಸತ್ಯಬೋಧರು ಮಹಾನುಭಾವರು. ಹೇಳ್ತಾರೆ, ನೈವೇದ್ಯಗ ವಿಷಂ ರಾಮೇ ವೀಕ್ಷ್ಯ, ಅದೇನೋ ಸಂಪ್ರದಾಯ ಬಂದಿದೆ ನೋಡಿ, ಸ್ವಾಮಿಗಳು ವಿಷ ಹಾಕುವುದು ಎಂಬುದು ಒಂದೊಂದು ಸಂಪ್ರದಾಯ ಬಂದ್ಬಿಟ್ಟಿದೆ ಅಲ್ವಾ. ಮಾಮೂಲು ಅವ್ರಿಗೆ ಯಾರು ಹಾಕಲ್ಲ, ಯಾಕೆ ಅವರು ಇದ್ರು ಅಂದ್ರೆ ಬಿಟ್ರು ಅಂದ್ರೆ ಅಂತ. ಸ್ವಾಮಿಗಳಿಗೆ ಸ್ವಲ್ಪ ವಿಷ ಹಾಕುವುದು ಎಂಬುದು ಅದೊಂದು ಸತ್ಸಂಪ್ರದಾಯ ಅಂತ ಕಾಣುತ್ತೆ ಅಲ್ಲ. ಬೀಳಕ್ಕೆ ಅಲ್ಲ, ನಾ ಯಾಕೆ ಹೇಳ್ತಾ ಇದ್ದೀನಿ, ಸತ್ಸಂಪ್ರದಾಯ ಅಂತ ಹೇಳಬಾರದು, ದುಷ್ಟವಾದ ಸಂಪ್ರದಾಯ ಅದು. ಬಂದು ಸಂಪ್ರದಾಯ ಅಂತ ಅದಕ್ಕೆ ಹೆಸರಿಡ್ತೀರಾ ಅಂದ್ರೆ ಅವರೇ ಹೇಳ್ಕೊಡ್ತಾರೆ, ವಿಷ ಹಾಕುವಂತ ವರ್ಗದವರೇ ಹೇಳ್ಕೊಡ್ತಾರೆ. ಅವರು ಯಾರು ಅಂದ್ರೆ ಈ ಹರಪನಹಳ್ಳಿ ದಾವಣಗೆರೆ ಅಲ್ಲೆಲ್ಲ ಕೂಡ
ಆಹಾರದಲ್ಲಿ ಮದ್ದು ಹಾಕಿ ಇಡೋರು ತುಂಬಾ ಜನ. ಅಲ್ಲಿ ಯಾರು ಒಬ್ಬರು ಮನೆ ಊಟಕ್ಕೆ ಹೋಗಲ್ಲ, ಕನಸಲ್ಲೂ ಹೋಗಲ್ಲ, ಮಾಮೂಲಾಗಲ್ಲ, ಕನಸಲ್ಲೂ ಹೋಗಲ್ಲ ಎಲ್ಲಿ ಮದ್ದು ಹಾಕ್ತಾರೋ ಅಂತ. ಕೊನೆಗೆ ಆ ಮದ್ದು ಹಾಕುವವರಿಗೆ ನಮ್ದು ಪರಂಪರ ಹೇಳ್ತಾರವರು, ಈ ಮದ್ದು ಹಾಕುವುದು ನಮ್ಮ ಮನೆತನದಲ್ಲಿ ಬಂದಿದೆ, ಕೊನೆಗೆ ನಾವು ಮದ್ದು ಹಾಕದಿದ್ರೆ ನಾ ಅನ್ನ ಹುಳವಾಗಿ ಕಾಣುತ್ತೆ, ಅದಕ್ಕೆ ನಮ್ಮ ಮಕ್ಕಳಿಗೆ ಮದ್ದು ಹಾಕಿ ಪುನಃ ತೆಗಿತೇವೆ. ಎಂಥ ಪರಿಸ್ಥಿತಿ ನೋಡಿ, ಭೀಕರ ಅದು. ಹಾಗೆ ಸತ್ಯಬೋಧರಿಗೆ ಯಾರಿಗೆ ಹಾಕಿಲ್ಲ, ವಾದಿರಾಜರಿಗೂ ಹಾಕಿದ್ರು, ಸತ್ಯಬೋಧರಿಗೂ ಹಾಕಿದ್ರು. ಅದ್ಯಾಕೋ ಸ್ವಾಮಿಗಳನ್ನ ಇರಬಾರದು ಅಂತ ಕಾಟ ಕೊಡ್ಲಿಕ್ಕೆ ಅನೇಕ ಜನ ಕಲಿಮೊದಲಾದವರೆಲ್ಲ ಹಾಗೇ ಕೂತಿರ್ತಾರೇನೋ. ಸತ್ಯ ಧ್ಯಾನರ ಗುರುಗಳು, ಸತ್ಯ ಜ್ಞಾನರಿಗೂ ಪ್ರಯೋಗ ಆಯಿತು, ಸತ್ಯ ಬೋಧರಿಗೂ ಆಯಿತು, ಅನೇಕ ಜನ ಜ್ಞಾನಿಗಳಿಗೆ ವಿಷ ಪ್ರಯೋಗ ಆಗ್ತಾ ಇದೆ. ಯಾಕೆ? ಹೊಟ್ಟೆ ತಡಿಲಾರರು, ತಡೆಯಲಾರದ ಪ್ರಯೋಗ ಮಾಡಿದ್ದು ಸರಿ ಇರಲಿ ಬಿಡಿ, ಆದರೆ ಅಲ್ಲಿ ಪೀಠದಲ್ಲಿ ಕೂತಿರೋದು ಒಂದು ಲೋಹದ ಪ್ರತಿಮಾ ಅಲ್ಲ, ಒಳಗೆ ರಾಮಚಂದ್ರ ಕೂತಿದ್ದಾನಲ್ಲ ಅದು ನೋಡಿ. ಇವರು ನೈವೇದ್ಯ ಕೊಟ್ಟಾಗ, ನೈವೇದ್ಯ ಕೊಟ್ಟರೆ ತಗೊಂಡ ಸ್ವಾಮಿ ಸುಮ್ಮನೆ ಇರಬಹುದಾ? ತೋರಿದ ಪ್ರತಿಮೆಯೇ ತಪ್ಪಾಗಿ ತೋರತಾ ಇದೆ. ಅವರು ನೋಡಿದ್ರು ನೈವೇದ್ಯದ ವಿಷಂ ರಾಮೇ ವೀಕ್ಷ್ಯ, ನೋಡಿದ್ರಂತೆ ಓ ರಾಮದೇವರು ಯಾಕೆ ತಪ್ಪಾಗ್ತಾ ಇದ್ದಾರೆ ನೋಡಿದ್ರೆ, ಓಹೋ ರಾಮದೇವ ಎಷ್ಟು ಕರುಣಾವಂತ ಅಂದರೆ ಇವರ ಈ ನೈವೇದ್ಯಕ್ಕಿಟ್ಟದ್ರಲ್ಲಿ ವಿಷ ಇದೆ, ಅದು ಇವರು ತಿಂದ್ರೆ ಸರಿಯಲ್ಲ ಅಂತ ತಾನೇ ತಗೊಂಡ ವಿಷವನ್ನ ಇವರನ್ನ ಉಳಿಸಲಿಕ್ಕಾಗಿ. ಮತ್ತೆ ಗೊತ್ತಾದ ಮೇಲೂ ತಿಂದ್ರ ಇವರು ಅಂದ್ರೆ ಭುಕ್ತವಾನ್, ಅದನ್ನೇ ನೈವೇದ್ಯವನ್ನ ಭೋಜನ ಮಾಡಿದ್ರಂತೆ, ಏನೂ ಆಗಿಲ್ಲ. ಇಷ್ಟು ತಾತ್ಪರ್ಯ. ಆ ವಿಷ ಹಾಕಿದವರಲ್ಲೂ ನಿಂತು ಹಾಕಿಸಿದವ ಸ್ವಾಮಿಯೇ ಅವರ ಕರ್ಮಾನುಸಾರ, ಇವರಲ್ಲಿ ನಿಂತು ಸ್ವಾಮಿ ಇಂಥ ತಾಕತ್ತಿದೆ ಅಂತ ಜಗತ್ತಿಗೆ ತೋರಲಿಕ್ಕಾಗಿ ಅವರಿಗೆ ಆ ಬುದ್ಧಿ ಕೊಟ್ಟು ಪ್ರಯೋಗ ಮಾಡಿಸಿ, ಒಂದು ವೇಳೆ ಮಾಡದಿದ್ರೆ ಇವರ ತಾಕತ್ತು ನಮಗೆ ಪರಿಚಯ ಆಗ್ತಿತ್ತ? ಆಗಿಲ್ಲ. ಅದಕ್ಕೆ ಒನ್ ಶಾಟ್ ಟೂ ಬರ್ಡ್ಸ್ ಅಲ್ಲ, ಒನ್ ಶಾಟ್ ಆಲ್ ಬರ್ಡ್ಸ್ ಅಂತ ಸ್ವಾಮಿಯ ಚರ್ಯ ಆಚಾರ ಮಾಡಿಸಿ ಅಪರೂಪದ ತಾಕತ್ತನ್ನು ತೋರಿಕೊಟ್ರು. ಇನ್ನೊಮ್ಮೆ ವಾದಿಗಳು ಬಂದಿದ್ದಾರೆ, ವಾದಿಗಳ ನಿಗ್ರಹ ಆಗಬೇಕು. ಬಂದಿದ್ದಾರೆ, ವಾದ ಮಾಡುತ್ತಾ ಇದ್ದಾರೆ, ಸಮಯ ಓಡುತ್ತಾ ಇದೆ. ನಾವು ಸಭೆಗಳಲ್ಲಿ ನೋಡ್ತಾ ಇರ್ತೀವಿ, ಒಂದು ವಿಷಯ ಚರ್ಚೆ ಇಟ್ಟಿರ್ತಾರೆ, ಮಧ್ಯಾಹ್ನದವರೆಗೂ ನಿರ್ಣಯ ಆಗಲ್ಲ, ಕೊನೆಗೂ ಆಗಲ್ಲ, ಅದು ಬೇರೆ ವಿಷಯ. ಮಧ್ಯಾಹ್ನದವರೆಗೂ ನಿರ್ಣಯ ಆಗಲ್ಲ, ಊಟದ ಕಾಲಕ್ಕೂ ಆಗಲ್ಲ. ಸ್ವಾಮಿ ಹೇಳ್ತಾ ಇರ್ತಾರೆ, ಇನ್ನು ಊಟ ಆದ್ಮೇಲೆ ನೋಡೋಣ, ಇದನ್ನ ಹೀಗೆ ಮುಂದಕ್ಕೆ ಹೋಗುತ್ತೆ, ಸ್ವಲ್ಪ ನಿಲ್ಲಿಸಿ. ಯಾಕೆ? ಇಬ್ಬರು ಹುರುಪಲ್ಲಿ ಇರ್ತಾರೆ ವಾದ ಮಾಡೋರು, ಊಟವೂ ಬೇಡ ಅಂತ ಕೂತಿರ್ತಾರೆ. ಹಾಗೆ ಇಲ್ಲಿ ಸುಮ್ಮನೆ 20-20 ಮ್ಯಾಚ್ ತರ ಆಗತ್ತೆ. ಯಾವುದು ನಮ್ಮ ಈ ಅದ್ವೈತವಾದಗಳು ನಮ್ದು ನಡೆಯತಕ್ಕಂತಹ ಇವಾಗ ನಡೆಯೋದೆಲ್ಲ ಸುಮ್ಮನೆ ಮ್ಯಾಚ್ ಫಿಕ್ಸಿಂಗ್ ಆಗ್ತಾ ಇರ್ಬೋದು ಅಲ್ವಾ? ಅಲ್ಲಿ ಅಲ್ಲಿ ಹಾಗಲ್ಲ, ಡೈರೆಕ್ಟ್ ಅಟ್ಯಾಕ್. ಸತ್ಯಬೋಧರ ಮೇಲೆ ಅದ್ವೈತಿಗಳು ಎಂಥ ಇದು ಬಂತು ಅಂದ್ರೆ ಭೀಕರವಾಗಿ ಬರ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಆ ಅದ್ವೈತಿಗಳನ್ನ ಗೆಲ್ಲೋದು ದೇವರ ಪೂಜೆಯ, ಅಥವಾ ಅವರನ್ನ ಬಿಟ್ಟು ರಾಮದೇವರ ಪೂಜೆ ಮಾಡಿದ್ರೆ ಸರಿಯಾ? ಕೂತಿದ್ದಾರೆ, ಅವರನ್ನ ಗೆದ್ದಿದ್ದಾರೆ, ಗೆದ್ದ ಮೇಲೆ ಪೂಜಾ ಶುರು. ಯಾವಾಗ? ಸಂಜೆ. ಈ ಒಗ್ಗರಣೆ ಕೊಡೋರು ಇರ್ತಾರಲ್ಲ, ಅವ್ರು ಯಾವಾಗೂ ಇರ್ತಾರೆ. ಸಜ್ಜನರಿಗೆ 100 ವರ್ಷ ಆಯುಷ ಇರುತ್ತಲ್ಲೋ ಗೊತ್ತಿಲ್ಲ, ಇವ್ರಿಗಂತೂ 110 ವರ್ಷ ಆಯುಷ ಇರುತ್ತೆ. ಈ ಯಾವಾಗಲೂ ಈ ಹೇಳ್ತಾರೆ, ಸಜ್ಜನರಲ್ಲಿ ರಂಧ್ರಾನ್ವೇಷಣ ಮೂಡಧೀಹಿ, ಯಾವಾಗೂ ರಂಧ್ರಗಳನ್ನ ದುರ್ಗುಣಗಳನ್ನ ಇರಲ್ಲ, ಇವ್ರು ಹುಡುಕ್ತಾ ಇರ್ತಾರೆ. ಹಾಗೆ ಪಾಪ ಇಷ್ಟು ವಾದ ಮಾಡಿ ಆ ಹೊತ್ತಿನಲ್ಲಿ ಪೂಜೆ ಮಾಡ್ತಾ ಇದ್ರೆ, ಅಯ್ಯೋ ಈ ಹೊತ್ತಿನಲ್ಲಿ ಸ್ವಾಮಿಗಳು ಪೂಜಾ ಮಾಡೋದಾ, ಭಿಕ್ಷಾ ತಗೊಳ್ಳೋದಾ, ಅಯ್ಯೋ ರಾಮ, ಸಂಪ್ರದಾಯ ಎಲ್ಲ ಹಾಳಾಯಿತು, ಇವರೇ ಭದ್ರವಾಗಿ ಕಾಪಾಡಿಕೊಂಡು ಬರುವಂತೆ. ಅವಾಗ ನೋಡಿಸಿದಂತೆ ಸೂರ್ಯನನ್ನ ನಡುರಾತ್ರಿಯಲ್ಲಿ ತೋರಿಸಿದಂತಹ ಮಹಾನುಭಾವರು. ಅಂದರೆ ಸ್ವಾಮಿ ಮೆಚ್ಚಿದ ಅವರ ಏನು ಪರವಾದಿಗಳ ನಿಗ್ರಹಕ್ಕೆ ಮೆಚ್ಚಿ ಸೂರ್ಯನನ್ನೇ ತೋರಿಕೊಡುವಂತಹ ತಾಕತ್ತವರು ಮಹಾನುಭಾವರಿದೆ, ದೇವರ ಅನುಗ್ರಹ ಇದೆ ಅಂದ್ರೆ ಅವರು ಎಂಥವರಾಗಿರಬೇಕು ಮಹಾನುಭಾವರು? ಅದಕ್ಕೆ ಅಂಥವರು ಅಯ್ಯೋ ಈಗೂ ಇದ್ರು ಚೆನ್ನಾಗಿರುತ್ತಲ್ಲ ಅಂತ ನಿಮ್ ಬಂತ ಮನಸ್ಸಲ್ಲಿ ಈಗಲೂ ಇದ್ದಾರೆ. ಅದಕ್ಕೆ ಹೇಳುತ್ತಾರೆ, ನಮ್ ಸಂಶಯ ಬಂದ್ರೆ ವೃಂದಾವನದಲ್ಲಿ ಇದ್ದಾರೋ ಇಲ್ವೋ, ಬರೇ ಶರೀರ ಇದೆಯೋ ಏನೋ, ಈ ಕ್ವಶನ್ಸ್ ನಮಗೆ ಏನು ವೆಲ್ ಎಜುಕೇಟೆಡ್ ಅಲ್ಲ ನಾವೆಲ್ಲ, ಈ ಸೈಂಟಿಫಿಕ್ ರೀಸನ್ಸ್ ಎಲ್ಲ ಬೇಕು ನಮಗೆ. ಒಳಗೆ ವೃಂದಾವನ ಇದ್ದಾರಾ ಇಲ್ಲ, ಸೈಂಟಿಫಿಕ್ ರೀಸನ್ ಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಜಗನ್ನಾಥಾಸರ ಹೇಳಿದ್ರು, ಆವ ದೇವತೆಗಳು ಮತ್ತಾವರೋ ಅಂದ್ರೆ ಇಲ್ಲೇ ಇದ್ದಾರೆ, ವಿಶೇಷವಾಗಿ ಸಾಂಶರಾಗಿದ್ದಾರೆ ಅಂತ ಮಹಾನುಭಾವರ ಪರಿಚಯ ಮಾಡಿಕೊಟ್ರು. ಅಂಥವರ ಸ್ಮರಣೆ ಮಾಡಿದ ದಿವಸವೇ ದಿವಸ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.